ಅಧೀನಂ, ಭಗವದ್ ಅಧೀನತ್ವವನ್ನು ತಿಳಿದು ಮಮತಾಂ ಜಹ್ಯಾತ್, ಮಮಕಾರವನ್ನು ಬಿಡಬೇಕು. ಇತಿ ಭಾವೇನ ತತ್ ತ್ಯಾಗಿನಃ ಸೌಖ್ಯಮಃ ಪುರಮಿತಿ. ಯಾರೀ ರೀತಿ ಅನುಸಂಧಾನವನ್ನು ಮಾಡ್ತಾರೋ ಅವರಿಗೆ ಸುಖ. ಏಕಾದಶ ದ್ವಾರಂ ಶ್ರೋತ್ರದ್ವಯಂ ಚಕ್ಷುರ್ದ್ವಯಂ ನಾಸಾದ್ವಯಂ ಮುಖಂ ಪಾಯೂಪಸ್ಥೆ ಮನೋಬುದ್ಧಿ ಚೈತಿ. ಏಕಾದಶ ದ್ವಾರಂ ಪುರಂ ದೇಹಂ. ಒಂದು ರೀತಿಯಲ್ಲಿ ಏಕಾದಶ ದ್ವಾರ ಅಂತ ಹೇಳಿದರೆ 11 ಇಂದ್ರಿಯಗಳು, ಇನ್ನೊಂದು ರೀತಿಯಲ್ಲಿ ಹೇಳಿದರೆ ಶ್ರೋತ್ರದ್ವಯ, ನವದ್ವಾರ ಪ್ಲಸ್ 2 ನವದ್ವಾರ. ಅದು ಇದನ್ನು ಏಕಾದಶ ದ್ವಾರ ಆಗಬೇಕು. ಇನ್ನು 2 ಸೇರಿಸಬೇಕು. 2 ಕಿವಿ, 2 ಕಣ್ಣು, 2 ಮೂಗು, 1 ಮುಖ, ಪಾಯು ಮತ್ತು ಉಪಸ್ಥ, ಮನಸ್ಸು ಮತ್ತು ಬುದ್ಧಿ. ಈಗ 11 ದ್ವಾರ ಇರತಕ್ಕಂತಹ ಏಕಾದಶ ದ್ವಾರ ಅಂದರೂ ಸರಿ, ನವದ್ವಾರ ಅಂದರೂ ಸರಿ, ಇಂದ್ರಿಯಗಳು 5 ಅಂದರೂ ಸರಿ, 10 ಅಂದರೂ ಸರಿ, 11 ಅಂದರೂ ಸರಿ, 12 ಅಂದರೂ ಸರಿ ಅಂತ ಬಂದಿದೆ ಬ್ರಹ್ಮಸೂತ್ರ ಮಾಡಿದೆ. ಯಾವ ವಿವೇಚನೆಯಲ್ಲಿ ಹೇಳ್ತೇವೆ, ಯಾವ ಆ್ಯಂಗಲಲ್ಲಿ ಹೇಳ್ತೇವೆ ಅನ್ನೋದು ಇಂಪಾರ್ಟೆಂಟ್. ಆದ್ದರಿಂದ ವಿರೋಧ ಇಲ್ಲ. ಮನೋಬುದ್ಧಿ ಚ ಇತಿ ಏಕಾದಶ ದ್ವಾರಂ ಪುರಂ ದೇಹಂ ಅವಕ್ರಚೇತಸಃ ಅಜಸ್ಯ ಭಗವತಃ. ಯಾರ್ದಿದು ಪರಮಾತ್ಮ? ಪರಮಾತ್ಮ ಯಾರು? ವಕ್ರಚೇತಸ್ಸು ಅವಕ್ರಚೇತಸ್ಸು. ಎಂದು ಪರಮಾತ್ಮನ ಬುದ್ಧಿ ತಪ್ಪೋದೇ ಇಲ್ಲ ದಾರಿನ. ಅಂತ ಪರಮಾತ್ಮನ ಅಧೀನವಾಗಿದೆ ಅಂತ ತಿಳಿದು ಬರೀ ತಿಳಿದ್ರೆ ಸಾಧು. ಅನುಷ್ಠಾಯ, ಅನುಷ್ಠಾನಕ್ಕೆ ತರಬೇಕು ಅದನ್ನು. ಭಗವದ್ ಅಧೀನತೆಯ ನಿಶ್ಚಿತ್ಯ, ಭಗವದ್ ಅಧೀನ ಅಂತ ನಿಶ್ಚಯ ಮಾಡಿಕೊಂಡು ಮಮತಾತ್ಯಾಗಿ ನ ಶೋಚತಿ. ಮಮತೆಯನ್ನು ಯಾರು ಬಿಡ್ತಾರಲ್ಲ ಅವನು ದುಃಖವನ್ನು ಪಡೋದಿಲ್ಲ. ಏವಂ ನಿಶ್ಚಯೇಪಿ ಕಥಂ ಶೋಕಾಭಾವ ಇತ್ಯಾದ ಉಕ್ತ ವಿಮುಕ್ತೇಷ್ಟಿ. ಈ ರೀತಿ ನಿಶ್ಚಯ ಮಾಡಿಕೊಂಡ್ರೂ ಕೂಡ ಶೋಕಾಭಾವ ಹೇಗಾಗುತ್ತೆ ಅಂದರೆ ಹೇಳ್ತಾರೆ, ದೇಹಾಭಿಮಾನಾಭಾವೇನ ಪಾಮರವತ್ ತತ್ಕೃತ ಕ್ಲೇಶ ಶೂನ್ಯತೆಯ ಪ್ರಾಗೇವ ವಿಮುಕ್ತ. ಅಜ್ಞಾನಿಗೂ ಅಪರೋಕ್ಷ ಜ್ಞಾನಿಗೂ ವ್ಯತ್ಯಾಸ ಇದೆ. ಅಪರೋಕ್ಷ ಜ್ಞಾನಿಗೂ ಮುಕ್ತನಿಗೂ ವ್ಯತ್ಯಾಸ ಇದೆ. ಅಪ್ಪ ಅಜ್ಞಾನಿಗೇನಿದೆ? ಪಾಮರ, ದೇಹಾಭಿಮಾನ ಅಭಾವೇನ. ತಾ ಪಾಮರನಂತೆ ದೇಹಾಭಿಮಾನ ಜ್ಞಾನಿಗಿಲ್ಲ. ತತ್ಕೃತ ಕ್ಲೇಶ ಶೂನ್ಯತೆಯ, ಅದರಿಂದಾಗಿ ಬರತಕ್ಕಂಥ ಕ್ಲೇಶ ಅವನಿಗೆ ಬರಲಿಲ್ಲ. ಪಾಮರನಿಗೆ ಮಮಕಾರ ಇರೋದರಿಂದ ದೇಹಕ್ಕೆ ಏನೇ ಆದರೂ ಕೂಡ ದುಃಖ ಪಡ್ತಾನೆ. ಆದರೆ ಅಪರೋಕ್ಷ ಜ್ಞಾನಿಗೆ ಅದಿಲ್ಲ, ಅದರಿಂದಾಗಿನೇ ದುಃಖ ಪಡೋದಿಲ್ಲ. ಆದ್ದರಿಂದ ಒಂದಷ್ಟಿನ ಮುಕ್ತನಾದಾಗಾಯ್ತು. ಈಗ ಪ್ರಾಗೇ ವಿಮುಕ್ತೋ ಅಪರೋಕ್ಷ ಜ್ಞಾನಿ. ಆದರೆ ಒಂದು ಸಮಸ್ಯೆ ಇದೆ, ದಗ್ಧಪಟಾಯಮಾನ ದೇಹಾದಿಮಾನ್. ದೇಹ ಹೋದರೂ ಕೂಡ ದಗ್ಧಪಟಾಯಮಾನ ಸ್ವಲ್ಪ ಲಿಂಕ್ ಇದೆ. ಅದಕ್ಕೆ ಅವನು ಏನಾಗಬಹುದು? ಪ್ರಾರಬ್ಧ ಕರ್ಮ ಉಳ್ಕೊಂಡಿರೋದ್ರಿಂದ ಹಾಗಾಗುತ್ತೆ. ಮುಕ್ತನಾದ ಮೇಲೆ ಏನಾಗುತ್ತೆ? ಅದು ಇರೋದಿಲ್ಲ. ಪ್ರಾರಬ್ಧಾವಸಾನೆ ನಿಶೇಷತೋ ವಿಮುಚ್ಯತೆ, ಪೂರ್ತಿಯಾಗಿ ಮುಕ್ತನಾಗ್ತಾನೆ. ಮುಖ್ಯ ವಿಮುಕ್ತಿಮಾನ್ ಭವತಿ, ಮಹಾಮು ಜೀವನ್ಮುಕ್ತ ಮಹಾಮುಖ್ಯ ಮುಕ್ತ. ಏತದ್ವೈ ತತ್ ತ್ವಯಾ ಪೃಷ್ಟಂ ತತ್ ಏತದ್ವೈ ದೇಹೇಂದ್ರಿಯಾದಿ ನೇತೃತ್ವ ಮುಕ್ತಿ ಪ್ರತತ್ವ ಗುಣಕಂ ವೈ ಇದೆ. ನೀನೇನು ಕೇಳಿದೆಯಲ್ಲ ಅದೇ ಇದು ಪ್ರಶ್ನೆಗೆ ಉತ್ತರ. ಪರಮಾತ್ಮನದ್ದು ಇದು ಅಂತ ಹೇಳಿದ ಮೇಲೆ ಈಗಲೂ ನಿಯಾಮಕ ಮುಂದೂ ನಿಯಾಮಕ ಹೊರತು ಎಂದು ದೇವರನ್ನು ಹೊರತು ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ತಾತ್ಪರ್ಯ. ಈ ದೇವರು ಮಹಿಮೆ ಮತ್ತೆ ಹೇಳ್ತಾರೆ, ಹಂಸಃ ಶುಚಿಷತ್ ವಸುರಂತರಿಕ್ಷಸತ್ ಹೋತ ವೇದಿಷತ್ ಆಮೇಲೆ ಅತಿಥಿ ದುರೋಣಸತ್ ನೃಷತ್ ವರಸತ್ ಋತಸತ್ ವ್ಯೋಮಸತ್ ಅಬ್ಜ ಗೋಜ ಋತಜ ಅದ್ರಿಜ ಋತಂ ಬೃಹತ್. ಬಟ್ 18 ಹೆಸರಿದೆ ಅದರ. ಅದನ್ನೇ ಫಲವಿದು ಬಾಡದಕ್ಕೆ ಹೇಳಬೇಕಾದ್ರೆ ಹಂಸ ಮೊದಲು 18 ರೂಪಗಳ ಸಂಚಿಂತಿಸಿ ಅಂತ ಹೇಳುತ್ತಾ 18 ರೂಪಗಳನ್ನು ಹೇಳಿದರು. ಹಂಸ ಶುಚಿಷತ್ ವಸು ಅಂತರಿಕ್ಷ ಆಮೇಲೆ ಅಂತರಿಕ್ಷಸತ್ ಹೋತ ವೇದಿಷತ್ ಅತಿಥಿ ದುರೋಣಸತ್ ನೃಷತ್ ವರಸತ್ ಋತಸತ್ ವ್ಯೋಮಸತ್ ಅಬ್ಜ ಗೋಜ ಋತಜ ಅದ್ರಿಜ ಋತಂ ಬೃಹತ್. ಇಷ್ಟು ಹೆಸರಿದೆ ದೇವರಿಗೆ. ಯಾತಕ್ಕೆ ಇವೆಲ್ಲ ಅಂತ ಅರ್ಥ ಹೇಳ್ತಾರೆ. ಹಂಸ ಅಂತ ಯಾತಕ್ಕೆ? ನಿತ್ಯಂ ಹೀನೋ ಅಖಿಲೈರ್ ದೋಷೈಹಿ ಸಾರ ರೂಪೋ ಯಥೋ ಹರಿಹಿ ಹಂಸಃ. ಹಂಸ ಅಂದರೆ ದೋಷರಹಿತ, ಸಹ ಅಂದರೆ ಸಾರ ರೂಪ. ಹಂಸ ನಿರ್ದೋಷ ಮತ್ತು ಗುಣಪೂರ್ಣ ಅಂತ ಅರ್ಥ. ಹಂಸ ಶಬ್ದಕ್ಕೆ ನಿರ್ದೋಷ ಮತ್ತು ಗುಣಪೂರ್ಣ. ಶುಚಿ ಶತ್ ಹಂಸ ಇತ್ಯುಚ್ಯತೆ ತಸ್ಮಾತ್, ಒಂದು ಅರ್ಥ ಆಯಿತು. ವಾಯುಸ್ತಃ ಶುಚಿಷಸ್ಮೃತ ಶುಚಿ ಶತ್, ಶುಚಿಯಲ್ಲಿರೋನು. ಶುಚಿ ಅಂದರೆ ಶುದ್ಧರು. ಶುದ್ಧರು ಅಂದರೆ ಯಾರು? ವಾಯುದೇವರು. ವಾಯುದೇವರ ಅಂತರ್ಯಾಮಿ, ಭಾರತೀಯರೋಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಅರ್ಥ. ಶುಚಿ ಶತ್ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋತರ. ಶುಚಿ ಸದಾ ಶುಚಿ ಅಂದರೆ ಯಾರು? ವಾಯುದೇವರು. ಅದಕ್ಕಾಗಿ ಅವರೊಳಗೆ ಪರಮಾತ್ಮ ಇರ್ತಾನಾದ್ದರಿಂದ ಶುಚಿ ಶತ್ ಅಂತಾರೆ. ವಸುಹು ವರಸುಹು ವಸುಹು ವರಸುಹು ಶ್ರೇಷ್ಠವಾದ ಪುರುಷಾರ್ಥಗಳನ್ನು ಕೊಡ್ತಾನಾದ್ದರಿಂದಾಗಿಯೇ ವಸು ಅಂತ ಪರಮಾತ್ಮನಿಗೆ ಹೆಸರು. ಅಂತರಿಕ್ಷ ಸತ್ ಸಯೇವಾಪಿ ಅಂತರಿಕ್ಷಗಃ ಅಂತಹ ಈಕ್ಷತೆ ಒಳಗಿದ್ದು ನೋಡ್ತಾನೆ, ಅದಕ್ಕೆ ಅಂತರಿಕ್ಷ ಅಂತ ದೇವರಿಗೆ ಹೆಸರು. ಅಂತರಿಕ್ಷದೊಳಗಿದ್ದಾನೆ ಅಂದರೆ ಒಳಗಿದ್ದು ನೋಡೋ ಸಾಕ್ಷಿಯೊಳಗೆ ಅವನಿದ್ದಾನೆ. ಮತ್ತೆ ಹೋತ ಎಲ್ಲ ಇಂದ್ರಿಯ ವಿಷಯಗಳನ್ನು ಕೂಡ ನಾನು ತಲುಪಿಸ್ತಾನಾದ್ರಿಂದ ಹೋತ ಸರ್ವೇಂದ್ರಿಯಾದಿಸ್ಥ ವೇದ್ಯಾಂ ಪೂಜ್ಯಶ್ಚ ವೇದಿಷತ್. ಯಜ್ಞವೇದಿಗಳಲ್ಲಿ ಶತ್ ಶುಚಿ ಶತ್ ಹಾಗ ವೇದಿಷತ್ ಯಜ್ಞವೇದಿಯಲ್ಲಿ ನಿಂತು ಹವಿಸ್ಸನ್ನು ಸ್ವೀಕಾರ ಮಾಡ್ತಾನಾದ್ದರಿಂದ ದೇವರಿಗೆ ಏನಂತ ಹೆಸರಿದೆ, ವೇದಿಷತ್ ಅಂತ ಕರೀತಾರೆ. ವೇದಿಕೆಯಲ್ಲಿ ಪರಮಾತ್ಮ ಇರ್ತಾನೆ. ಆಮೇಲೆ ಅತ್ಯನ್ನಾಶ್ಚ ಅತಿಥಿ ಭಾಯ್, ಅದು ದೇವರಷ್ಟು ಯಾರು ತಿನ್ನೋದಿಲ್ಲ ಆದ್ದರಿಂದ ಅತಿಥಿ ಅಂತ ಕರೀತಾರೆ. ಅತಿಥಿ ಅತ್ಯನ್ನ ಅತ್ತ ಚರಾಚರ ಗ್ರಹಣ, ಆದ್ದರಿಂದ ಪರಮಾತ್ಮನಿಗೆ ಅತಿಥಿ ಅಂತ ಕರೀತಾರೆ. ಸಾಮಾನ್ಯ ಅತಿಥಿಗಳು ಬರ್ತಾರೆ, ಜಾಸ್ತಿ ಅಡುಗೆ ಮಾಡಿ ಅಂತ ಹೇಳ್ತಾರೆ. ಯಾಕೆ ಬಹುವನ್ನ ಭೋಕ್ತ ಅತಿಥಿಗಳಿಗೆ ಏನು ಮಾಡ್ಬೇಕು, ಯಾವಾಗಲೂ ಹೆಚ್ಚಿಕೊಡಿ, ಬಹಳ ಭಗವದ್ ರೂಪ ಇರ್ತದೆ. ಅದಕ್ಕೆ ಜಾಸ್ತಿ ತಿನ್ನೋ ಶಕ್ತಿ ಯಾತಕ್ಕೆ ಬರ್ತದೆ ಅಂದರೆ ಅದಕ್ಕೋಸ್ಕರ ಮನೆ ಊಟಕ್ಕಿಂತ ಸವಾರದ ಊಟ ಜಾಸ್ತಿ ಮಾಡ್ತಾರೆ. ಎಲ್ಲೇ ಕೂತರು ಎಷ್ಟೇ ಇದ್ರು ಕೂಡ ಬರೋ ಇಷ್ಟ ಹಾಕ್ಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಅಂದರೆ ಆಗ ವಿಶೇಷವಾದ ಭಗವದ್ ರೂಪದ ಸನ್ನಿಧಾನ ಆಗ ದೇವರೇ ದೇವ ಸನ್ನಿಧಾನ ಇದ್ದರೆ ಹೇಗಿರ್ಬೇಕಾದ್ರೆ ದೇವ್ರು ಹೇಗೆ ತಿನ್ಬೋದು. ಪ್ರೋಕ್ತ ಯಸ್ಮಾದ್ ಅನ್ನಂ ಥಮುಚ್ಚತೆ, ಈ ಅರ್ಥ ಹೇಗೆ ಮಾಡಿದಿರಿ ಅಂದರೆ ಥ ಅಂದರೆ ಅನ್ನ, ಅತಿ ಅಂದರೆ ಅತಿ ಅನ್ನ ತಿಂತಾನಾದ ಅತಿಥಿ ಅಂತ ಹೇಳಿದರು. ಅದು ತೃತೀಯೋ ಅತಿಶಯ, ಮತ್ತೆ ತೃತೀಯೋ ಅತಿಶಯ, ಆಕಾರ ಕಿಕಾರ ಬಂದಿದೆ ಅಂತ ಕರೀತಾರೆ. ಇನ್ನೂ ಜಾಸ್ತಿ, ಅತಿನೇ ಜಾಸ್ತಿ, ಈ ಇನ್ನೂ ಜಾಸ್ತಿ ಆದ್ದರಿಂದ ಅತ್ಯನ್ನ ಹೋಕ್ತ ಯಸ್ಮಾದನ್ನಂ ಥಮುಚ್ಯತೆ ಸದ್ರೋಣ ಕಲಸೆ ಸೋಮೇ ಸ್ಥಿತ ಉಕ್ತೋ ದುರೋಣ ಸತ್. ದುರೋಣ ದ್ರೋಣ ಸತ್, ದ್ರೋಣ ಅಂದರೆ ದೊನ್ನೆ, ದೊನ್ನೆಯಲ್ಲಿದ್ದು ಕೂಡ ಹವಿ ಅಲ್ಲಿ ಹವಿ ಸ್ವೀಕಾರ ಮಾಡೋನು ಅವನೇ, ಹವಿಸ್ರೋಣ ಇರೋನು ಅವನೇ, ಅದಕ್ಕೆ ದುರೋಣ ಸತ್ ಅಂತ ಕರೆದು. ಸೋಮರಸ ಅಲ್ಲಿರಬೇಕು. ನೃಷುಸ್ಥಿತಶ್ಚ ದೇವೇಶು ನೃಷತ್, ಎಲ್ಲ ಮನುಷ್ಯರೊಳಗಿದ್ದಾನಾದ್ರಿಂದಾಗೇನೆ ನೃಷತ್ ಅಂತ ಹೆಸರು. ಆಮೇಲೆ ವರಸತ್, ವರಸತ್ ವರೇಶ್ವಪಿ ಸಯೇವತ್, ದೇವತೆಗಳು ಶ್ರೇಷ್ಠರು ಅವರಲ್ಲೂ ನೆಲೆಸಿದ್ದಾನಾದ್ರಿಂದ ವರಸತ್. ಋತಸತ್ ಋತರೂಪೋ ಯಥಾವೇ ತಥಾ ವೇದೇ ವ್ಯೋಮಾಖ್ಯ ಪ್ರಕೃತವಪಿ. ಯೋ ಋತ ಅಂದರೆ ವೇದ, ನಿತ್ಯವಾಗಿದೆ, ಋತಂ ಅಂದರೆ ನಿತ್ಯಂ ಅಂತ ಅರ್ಥ, ಅದರೊಳಗಿರೋದರಿಂದ ಋತಸತ್ ಅಂತ ಕರೀತಾರೆ. ಆಮೇಲೆ ವ್ಯೋಮಸತ್ ವ್ಯೋಮಾಖ್ಯ ಪ್ರಕೃತವಪಿ, ವ್ಯೋಮ ಅಂದರೆ ಪ್ರಕೃತಿಯ ಹೆಸರು, ಅವ್ಯಾಕೃತ ಆಕಾಶಿಕ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ, ಪ್ರಕೃತಿಗೂ ಅವರೇ, ಅದರಿಂದ ಮಹಾಲಕ್ಷ್ಮಿ ಒಳಗಿದ್ದಾನೆ. ಆಮೇಲೆ ಅಬ್ಜ ಗೋಜ ವ್ಯೋತಂ ಜಗದಿನಂ ಯಸ್ಯಾಂ ಸಾ ವ್ಯೋಮ ಶ್ರೀರುದಾಹೃತ ವ್ಯಾಭೂತಂ ವ್ಯೋತಂ, ಇಡೀ ಜಗತ್ತು ಮಹಾಲಕ್ಷ್ಮಿ ಅಧೀನವಾಗಿರೋದರಿಂದ ಮಹಾಲಕ್ಷ್ಮಿಗೆ ವ್ಯೋಮ ಅಂತ ಕರೀತಾರೆ. ಪರ ಮಹಾಲಕ್ಷ್ಮಿ ಒಳಗೆ ಅಂತರ್ಯಾಮಿ ಆಗಿರೋದರಿಂದ ವ್ಯೋಮ ಸತ್ ಅಂತ ದೇವರಿಗೆ ಹೆಸರು. ಅಬ್ಜ ಗೋಜಾದ್ರಿದೇಶು ಏವ ಮಾಸ್ತೆ ಸೋ ಅಬ್ಜಾಧಿಕಸ್ತಃ. ಅಬ್ಜ ಗೋಜ ಅದ್ರಿಜ, ಅಬ್ಜ ನೀರಲ್ಲಿ ಹುಟ್ಟೋದು ಕಮಲಾದಿಗಳು, ಗೋಜ ಗೋವಿನಿಂದ ಬರ್ತ ಕ್ಷೀರಾದಿಗಳು, ಆಮೇಲೆ ಅದ್ರಿಜ ಬೆಟ್ಟದಲ್ಲಿ ಹುಡ್ತಕ್ಕಂತಹ ವಸ್ತುಗಳು, ಅದರೊಳಗೆಲ್ಲ ಪರಮಾತ್ಮ ನೆಲೆಸಿದ್ದಾನೆ. ತಥೈವ ಋತೇಷು ಭುಕ್ತೇಷು ಗತಾಸ್ತೆ ವಿಷ್ಣುಭಿತಿ ಋತಾಹ, ಇನ್ನೊಂದು ಅರ್ಥ ಋತ ಋತಸತ್ ಅಂದರೆ ಋತರು ಅಂದರೆ ಮುಕ್ತರು ಅಂತ ಅರ್ಥ, ಮುಕ್ತ ನಿಯಾಮಕನಾಗಿರೋದರಿಂದ ಋತಸತ್ ಅಂತ ಕರೀತಾರೆ. ವೇದೈಹಿ ಮುಖ್ಯತೆಯ ಪ್ರೋಕ್ತ ಋತಮಿತ್ತೇವ ಚೋಚ್ಯತೆ, ವೇದಗಳಲ್ಲಿ ಎಲ್ಲ ದೇವತೆಗಳು ಸ್ವಲ್ಪ ಸ್ವಲ್ಪ ಪ್ರತಿಪಾದ್ಯರಾಗಿದ್ದರೆ, ಅಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯರಾಗಿದ್ದರೆ ನಾರಾಯಣ ಎಲ್ಲ ವೇದಗಳಿಂದ ಪ್ರತಿಪಾದ್ಯ, ಮುಖ್ಯತೆಯ ಪ್ರತಿಪಾದ್ಯ, ಅದಕ್ಕೆ ಋತ ಅಂತ ದೇವರಿಗೆ ಹೆಸರು. ಬೃಹತ್ ಪೂರ್ಣಗುಣತ್ವಾಚ್ಯ, ಕೊನೆಯ ಶಬ್ದ ಬೃಹತ್, ಬೃಹ ಪೂರ್ಣತಾಯಂ, ಬೃಹ ಪೂರ್ಣ ಅತ್ಯಂತ ಪೂರ್ಣನಾದ್ದರಿಂದ ದೇವರಿಗೆ ಬ್ರಹ್ಮ ಬೃಹತ್ ಅಂತ ಕರೀತಾರೆ. ಸಯೇವ ಪುರುಷೋತ್ತಮ, ಒಂದೇ ಕೊಟೇಶನ್, ಅಷ್ಟಕ್ಕೂ ಅರ್ಥ ಬರತಕ್ಕಂಥ ಕೊಟೇಶನ್ ಆಚಾರ್ಯರು ಕೊಟ್ಟಿದ್ದಾರೆ, ತಮ್ಮ ಮಾತು ಏನೂ ಇಲ್ಲ ಅದರಲ್ಲಿ, ಬರೀ ಕೊಟೇಶನ್ ಅಷ್ಟೇ. ಎಲ್ಲಿ ಎಲ್ಲಿ ಬಂದಿದೆ, ಎಲ್ಲಿ ಬಂತು? ಮೂರ್ಧನ್ಯೇಶೋಥಾಂಜನ್ಮೆ, ಮೂರ್ಧನ್ಯೇಶೋಥಾಂಜನ್ಮೆ, ಅಲ್ಲೆಲ್ಲ ಅಥ ಅಂತ ವಾಯುದೇವರಿಗೂ ಅರ್ಥ. ಜಾಸ್ತಿ ತಿಂತಾರಾದ್ರಿಂದ ಅವರು ಪ್ರಾಣಾಪಾನಾದಿಗಳ ಮೂಲಕ ನಾವು ತಿಂತೇವೆ, ಪ್ರಾಣಾಪಾನ ಇನ್ನೂ ಜಾಸ್ತಿ. ಮುಖ್ಯತ ಅತಿಥಿ ಅಂದರೆ ನಾರಾಯಣ, ಆಮೇಲೆ ಅವರು, ಆಮೇಲೆ ಯಥಾಯುಕ್ತವಾಗಿ ಅತಿಥಿಗಳು ಅಷ್ಟೇ. ಅಂತರಿಕ್ಷ ಸತ್ ನಿಲ್ಲಿಸ್ಬೇಕು ಅದನ್ನು, ಅಂತರ್ ಇಲ್ಲ, ಅಂತರಿಕ್ಷ ಸತ್ ಒಂದೇ ಪದ. ಹಾಗೆ ಬರ್ತಾ ನೋಡೋಣ, ಈಗ ಖಂಡಾರ್ಥ ಹೇಳ್ತಾರೆ ರಾಯರು. ಮೊದಲೇ ಮಂತ್ರ ಇದೇನೆ, ಹೌದು ಮೊದಲೇ ಅರ್ಘ್ಯ ಮಂತ್ರ ಇದೆ, ಊರ್ಧ್ವಂ ಪ್ರಾಣ ಮುನ್ನಯತಿ, ಅದು ಖಂಡಾರ್ಥ ನೋಡಿ. ಹರೇ ಹೇ ಮಹಿಮಾನಮಾ ಮಹಿಮಾಂತರಮಾಹ ಹಂಸ ಇತಿ ಓ ಹಾಕ್ ತ್ಯಾಗೇ. ಈಗ ಅದಕ್ಕೆಲ್ಲ ಅರ್ಥ ಬಿಡ್ತಾರೆ. ಹಂಸಃ, ಹಂಸ ಅಂದರೆ ದೋಷರಹಿತ, ಸಹ ಅಂದರೆ ಸಾರರೂಪ ಅಂತ ಹೇಳಿದರೆ ಹಮ್ಗೆ ಅರ್ಥ ಹೇಗೆ ಬರುತ್ತೆ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ ಓ ಹಾಕ್ ತ್ಯಾಗೆ, ಹಾ ಅನ್ನೋದು ಶಬ್ದ ಪೂರ್ತಿ, ಗಮ್ ಅನ್ನೋದು ಗಮಲರು ಅಂತ ಹೇಗೆ ಕರಿತೇವೋ, ಓ ಹಾಕ್ ಅಂತ ಧಾತು, ಓ ಹಾಕ್ ಧಾತುಗೆ ಏನರ್ಥ, ತ್ಯಾಗ ಅಂತ ಅರ್ಥ, ಅದರಿಂದ ಹಾ ಬಂದಿದೆ. ಸೊ ತ್ಯಾಗ ಅಂದರೆ ದೋಷ ತ್ಯಾಗ ಮಾಡಿದವನಾದ ನಿರ್ದೋಷ ಅರ್ಥ ಬಂತು. ಇತ್ಯಸ್ಮಾತ್ ಮುಂಗ್ ಪ್ರತ್ಯಯ ತಿಲೋಪೆ ಹಂ ಇತಿ ರೂಪಂ ಸಾರಪದಸ್ಯ ಅದು ಮುಗೀತು. ಆಮೇಲೆ ಹಂ ಸಹ ಇದೆ, ಸಾರಪದಸ್ಯ ಅಂತರ್ಲೋಪೆ ವಿಸರ್ಗೆ ಹ್ರಸ್ವೇ ಚ ಸ ಇತಿ ಹಾ ಸಾರ ಇದೆ. ಅದು ಮೊದಲೇನಾಗಬೇಕೀಗ ಆ ಹೋಗಿಬಿಡಬೇಕು, ಆ ಹೋಗಿಬಿಟ್ಟು ಹ್ರಸ್ವ ಆಗಬೇಕು, ಆಮೇಲೆ ವಿಸರ್ಗ ಸೇರಬೇಕು, ಆಮೇಲೆ ಹ್ರಸ್ವ ಬೇರೆ ಆಗಬೇಕು. ಅವಾಗ ಏನಾಗುತ್ತೆ ಸಹ ಸಾರ ಅನ್ನೋದು ಸಹ ಆಯಿತು. ಮೊದಲು ರಾ ಲೋಪ ಆಗಬೇಕು, ಸಾರದೊಳಗೆ ರಾ ಲೋಪ ಆಗಿ ಸ ಹ್ರಸ್ವ ಆಗಿ ಅದು ವಿಸರ್ಗ ಸೇರಿಬಿಟ್ಟು ಏನಾಗುತ್ತದೋ ಸಹ ಅಂತ ಸಾರ ಹೋಗಿ ಸಹ ಆಯಿತು. ಎಕ್ಸ್ಪ್ಯಾಂಡ್ ಮಾಡಿದಾಗ ಮತ್ತೆ ಸಾರ ಅಂತ ಆಯ್ತು. ಸಹ ಶಾರ್ಟ್ ಫಾರಮ್ಮು, ಸಾರ ಹಾವ್ ಎಕ್ಸ್ಪ್ಯಾಂಡೆಡ್ ಫಾರಮ್ ಯು ಎಸ್ ಎ ಅಂತ ಹೇಳಿದ, ಬಿಡಿಸಿದ ಸಂಕ್ಷಿಪ್ತವಾಗಿ ವಿಸ್ತಾರವಾಗಿ ಆ ರೀತಿಯಾಗಿ ಹೇಳಿದ್ದರಿಂದ ಸಾರ ಸಹ. ಇದರಿಂದ ಏನರ್ಥ ಆಯಿತು, ಸಹ ಅಂತ ಎಲ್ಲಿ ಬಂದರೂ ದೇವರಿಗೆ ಸಹ ಅಂತ ಯಾತಕ್ಕೆ ಹೆಸರು ಅಂದರೆ ಸಾರ ರೂಪ ಅಂತ ಹೆಸರು. ಸಾಮಾನ್ಯವಾಗಿ ಏನಂತ ಕರಿತೀವಿ ಎಲ್ಲ ಅವಂದೇ ಅಂತಾರೆ. ಅವಂದ ಅಂದರೆ ಯಾರು? ಅವನು ಅಂದರೆ ಇಂಗ್ಲೀಷ್ನಲ್ಲಿ ಹೆಚ್ಚು ಕ್ಯಾಪಿಟಲ್ ಹಾಕಿಬಿಟ್ರೆ ಏನಂತ ಅರ್ಥ? ಹಿ ನೋಸ್ ಅಂದರೆ ದೇವರು ಅಂತ ಅರ್ಥ. ಹೆಚ್ಚು ಕ್ಯಾಪಿಟಲ್ ಬಂದ ತಕ್ಷಣ ದೇವರು ಸಹ. ಯಾಕೆ? ಸಾರ ರೂಪನಾದ್ದರಿಂದ ಸಹ ಅಂತ ದೇವರನ್ನು ಕರೀತಾರೆ. ಅಂದರೆ ಬೇರೆ ಭಾಷೆಗಳಲ್ಲೂ ಸಹ ಅಂದರೆ ದೇವರೇ, ಸಂಸ್ಕೃತದಲ್ಲೂ ಸಹ ಅಂದರೆ ದೇವರೇ. ಯಾಕೆ? ಸಾರ ರೂಪನಾದ್ದರಿಂದ. ನಿತ್ಯಂ ಹಶ್ಚಾಸೌ ದೋಷಹೀನಶ್ಚ ಹಶ್ಚಾಸೌ ಸಸ್ಯ ಹಂಸ ಹಶ್ಚಾಸೌ ಸಸ್ಯ ಹಂ ಅಂತ ಆಯಿತು ಮೊದಲು. ಹಂಚಾಸೌ ಸಸ್ಯ ಅದು ಇನ್ನೂ ಮಾಡ್ಬೋದು. ಹಶ್ಚಾಸೌ ಸಸ್ಯ ಮಾಡಿ ಹಂ ಮಾಡಿಕೊಂಡಾಗ ಬಿಂದು ರಾಧಿಕೆ ಅಂತ ಇನ್ನೊಂದು ಸೂತ್ರ. ಅತ್ಯಧಿಕ ನಿರ್ದೋಷನಾದ್ದರಿಂದ ಹಂ ಅಂತ ಹೆಸರಾಯಿತು. ಬರೀ ಹಾ ಅನ್ಬೋದಾಗಿತ್ತು, ಹಾ ಮುಂದೆ ಸೊನ್ನೆ ಸೇರಿಸಿದ್ರೆ ಹಂ ಆಯಿತು, ಸೊನ್ನೆಗೆ ಆಧಿಕ್ಯ ಅಂತ ಇನ್ನೊಂದು ಅರ್ಥ ಆಯಿತು. ಅದಕ್ಕೆ ಹಂಸಹ ಅಂತಾಯಿತು. ಸಾರರೂಪಸ್ಥೇತಿ ಹಂಸಃ ನಿತ್ಯಂ ಹೀನೋ ಅಖಿಲೈರ್ ದೋಷೈ ಇತ್ಯಾದಿ ಸ್ಮೃತ್ಯ ನಿರುಕ್ತತ್ವೇನ ಯಥಾಯೋಗಂ ಪ್ರಕೃತಿ ಪ್ರತ್ಯಯ ಊಹ್ಯಾಹ. ಆಗೊಂದು ಪ್ರಶ್ನೆ ಬಂತು, ಹೀಗೆಲ್ಲ ಬಿಡಿಸ್ತಿರಲ್ಲ, ಇದ್ರಲ್ಲಿ ಬಿಡಿಸಿದರೆ ಹೇಗೆ ಸಹ ಕೂಡಿಸ್ಬೇಕು ನಾವು ಅಂದರೆ ನಾವು ಮಾಡಿದ್ದಲ್ಲ ಇದು, ಶ್ರುತಿನೇ ಮಾಡಿರೋ ಅರ್ಥ ಇದು, ಕೊಟೇಶನ್ ಮಾಡಿರೋ ಅರ್ಥ. ಆದ್ದರಿಂದ ಅದಕ್ಕೇನು ಮಾಡಬೇಕು ನಾವು ಅದನ್ನೀಗ ಅರ್ಥ ಮಾಡ್ಕೋಬೇಕೆ ಹೊರತು ನಾವು ಮಾಡಿದ್ದಾರೆ ಏನು ಮಾಡಬೇಕು ಅದಕ್ಕೆ? ಜಾಸ್ತಿ ಆರ್ಡರ್ ತೋರಿಸ್ತಾನೆ, ನಾನೇನು ಮಾಡಿ ನೋಡಿ ಆರ್ಡರ್ ಹೀಗಿದೆ ಅಂತ ಹೇಳ್ತಾನೆ, ಗೊತ್ತಾಯ್ತಾ? ನೀವನ್ನೇ ಬರೆದ್ರೆ ಏನು ಮಾಡಬೇಕು ಅದನ್ನು? ಹೀಗೆ ಯಾಕೆ ಹಾಗೆಲ್ಲ ಪ್ರಶ್ನೆ ಮಾಡ್ಬೋದು. ಇನ್ನೊಬ್ಬರು ಕೊಟ್ಟಿದ್ರೆ ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಎಂಥ ಅದಕ್ಕೆ ಆಚಾರ್ಯ ಯಾವುದಕ್ಕೆ ಕೋರ್ಟ್ ಮಾಡ್ತಾರೆ ಅಂದರೆ ತಮ್ಮ ಜವಾಬ್ದಾರಿ ಇಲ್ಲೇ ಇಲ್ಲ ಕೋರ್ಟ್ ಮಾಡಿದ ಮೇಲೆ, ಅವ್ರನ್ನ ಕೇಳಿ ಅಂತ ಹೇಳ್ತಾರೆ. ಆತ ನಮ್ದಲ್ಲ, ಅವ್ರನ್ನ ಕೇಳಿ ಲೈಟ್ ಬಿಲ್ ಕೊಟ್ಬಿಡ್ತೇನೆ, ಅದನ್ನು ಕೇಳಿ ಅಲ್ಲಿ ಬಂದು ಸರಿ ಮಾಡಿಸ್ಕೊಡಿ ಅಂತ. ಹೆಚ್ಚು ಕಡಿಮೆ ಇದ್ರೆ ಅವ್ನು ಸರಿ ಮಾಡೋದಿಲ್ಲ, ಯಾರು ಮಾಡ್ಬೇಕನ್ನ? ಅಲ್ಲೇ ಮಾಡಬೇಕೆ ಹೊರತು ನಾವೇನೂ ಮಾಡಾಗಿಲ್ಲ. ಅದಕ್ಕೆ ಕೊಟೇಶನ್ ಇರೋದೇ ಹಾಗೆ, ಅದು ಅರ್ಥ ಮಾಡ್ಕೋಬೇಕಷ್ಟೇ. ಸೊ ನಿರುಕ್ತಿಗಳು ಎರಡು ವಿಧ, ನಾ ಮಾಡೋ ನಿರ್ವಚನ ಬೇರೆ, ನಿರ್ವಚನ ಶಾಸ್ತ್ರ ಮಾಡಿರೋದು ಬೇರೆ. ನಿರ್ವಚನ ಶಾಸ್ತ್ರ ಮಾಡಿದಾಗ ನಾವು ಒಯ್ ಅಂತ ಕೇಳೋ ಹಾಗಿಲ್ಲ, ನಾವು ಮಾಡಿದಾಗ ಏನು ಮಾಡಬೇಕದನ್ನ? ಭಾರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಪ್ರೂವ್ ಮಾಡಬೇಕಾಗ್ತದೆ, ಇನ್ನೊಬ್ರು ಮಾಡಿದಾಗ ಪ್ರೂವ್ ಮಾಡೋ ನೆಸ್ಸಿಟಿ ಇಲ್ಲ. ಅದಕ್ಕೆ ಹೇಳಿದರು ಪ್ರತ್ಯಯ ಊಹ್ಯಾಹ, ತಿಳ್ಕೊಂಬಿಡಿ ನೀವು ಅಷ್ಟೇ. ಶುಚೌ ವಾಯೋ ವಸ್ತಿ ಇತಿ ಶುಚಿಷತ್, ಶುಚಿ ಒಳಗಿದ್ದಾರಾದ್ರಿಂದಾಗೇನೆ ವಾಯುಸ್ಥಃ. ಯಾತಕ್ಕೆ ಮಡಿ ಮಾಡ್ತಾರೆ? ಮಡಿ ಆದ ತಕ್ಷಣ ಏನು ಮಾಡ್ತಾನೆ? ದೇವ್ರು ಬರ್ತಾರೆ ಅಲ್ಲಿ, ವಾಯುದೇವ್ರ ಸನ್ನಿಧಾನ ಬರ್ತದೆ. ಮಡಿ ಆದ ತಕ್ಷಣ ಏನಾಗ್ತದೆ? ಅಲ್ಲಿ ವಾಯುದೇವ್ ವಿಶೇಷ ಸನ್ನಿಧಾನ ಇರ್ತದೆ, ಆಗ ದೇವ್ರ ಸನ್ನಿಧಾನ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಮಡಿಯ ಕಾನ್ಸೆಪ್ಟ್ ಅಂದರೆ ವಾಯುದೇವರು ಅಂತ ಅರ್ಥ. ನಡೀತಾ? ಮಡಿ ಅಂದರೆ ವಾಯುದೇವರು. ಅದು ಬಿಟ್ಬಿಟ್ರೆ ವಾಯುದೇವರು ಬಿಟ್ಟಾಗಲೇಕ ಸತ್ತು ಹೋಗ್ತಾನೆ ಅಂತ ಅರ್ಥ. ಮಡಿ ತಪ್ಪಿದ ತಕ್ಷಣ ಕ್ಲೀನ್ನೆಸ್ ಹೋಯ್ತು, ಹೈಜಿನ್ ಹೋಯ್ತು, ಹೈಜಿನ್ ಹೋದ್ರೆ ರೋಗ ಬಂತು, ಸಾಯ್ತಾನೆ. ಸಿಂಪಲ್ ಅದು. ಯಾವಾಗ ಮಡಿ ಮಾಡಬೇಕು ಕಾನ್ಸೆಪ್ಟ್ ಏನು ಮಡಿ ಮಾಡೋದು ಅಶುದ್ಧಿ ಆಗಬಾರ್ದು ಅಂತ. ಏನು ಬಿಟ್ಟರೂ ಕೈ ತೊಳಿತಾರೆ, ಇದು ಅದು ಸಂಪರ್ಕ ಆಗೋದಿಲ್ಲ. ಸೀಮೆಣ್ಣೆ ಬಿಡ್ತಾ ಅನ್ನೋದು ಸಾರಲ್ಲಿ ಕೈ ಇಟ್ಟು ಎಷ್ಟು ಪಜಿತ ಆಗೋದಿಲ್ಲ. ಕಲ್ಲಬ್ಬಗೆ ಅರ್ಥ ಕೈಯಾಗಿ ತೊಳಿಬೇಕು, ಅರ್ಥ ಆಗುತ್ತೆ. ಅದು ವಿಸಿಬಲ್, ಅದು ಸೂಕ್ಷ್ಮ ಇದ್ದ ಗೊತ್ತಾಗೋದಿಲ್ಲ. ಸೂಕ್ಷ್ಮ ಇದ್ದಾಗ ಅದು ಕಣ್ಣಿಗೆ ಕಾಣೋದಿಲ್ಲ. ಅದರಿಂದ ಏನು ಮಾಡಬೇಕು? ಅದನ್ನು ಭಾಳ ಶುದ್ಧ ಮಾಡಬೇಕಾಗ್ತದೆ. ಅದಕ್ಕೆ ಮಡಿ ಅಂತಿದ್ದು. ಎಲ್ಲೆಲ್ಲೂ ಕೂಡ ನೀವು ನೋಡ್ತೀರಿ ಮಠಗಳಲ್ಲಿ ದೇವ್ರನ್ನ ಇನ್ನೊಂದು ಕಡಿಮೆ ದೇವ್ರು ಬಿಟ್ಟು ಬೇರೆ ದೇವ್ರು ಬಿಟ್ಟು ಮತ್ತೆ ಕೈ ತೊಳ್ಕೊತಾರೆ. ತಿಳಿತಲ್ಲ, ಮಂಗಳಾರದ ಮತ್ತೆ ಕೈ ತೊಳ್ಕೋಬೇಕು. ಅದು ಬರೀ ಕೈ ತೊಳ್ಕೊಳ್ಳೋದವರು ಗೋಮ ಹೇಗೆ ತೊಳ್ಕೊತಾರೆ ಮತ್ತೆ? ಯಾತಕ್ಕೆ ಅಷ್ಟು ಮಡಿ ಇರಬೇಕು ಅಂತ ಅರ್ಥ. ಅವಾಗ ಸನ್ನಿಧಾನ ಜಾಸ್ತಿ ಆಗುತ್ತೆ. ಯಾವಾಗ ಮಡಿ ಕಡಿಮೆ ಆಗುತ್ತೋ ಆಗ ಸನ್ನಿಧಾನ ಕಡಿಮೆ ಆಗ್ತಾ ಬರುತ್ತೆ, ಹೋಗಿಬಿಡುತ್ತೆ. ಶುಶಬ್ದ ಶುಚಿಶಬ್ದೋಪಪದಾಹ ಪದಾತ್ ಅಸ್ತೇಹೇ ಶತ್ರು ಪ್ರತ್ಯಯೇ ಸ್ನಶೋಹೋ ಅಲ್ಲೋಪಃ. ಅದು ಹೇಗೆ ಬಂತು ಅಂತ ಯೋಚಿಸಿದ್ರು. ಶುಚಿ ಶಬ್ದ ಹೇಗೆ ಬಂತು, ಅದು ಷತ್ ಹೇಗೆ ಬಂತು ತೋರಿಸ್ತಾರೆ. ಷತ್ ಇತ್ಯಕಾರ ಲೋಪೆ ಷತ್ ವೇಚ ಶುಚಿ ಷತ್ ಇತಿ ರೂಪಂ ಏವಂ ಅಗ್ರೇಪಿ ಬೋಧ್ಯ. ಮುಂದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಇದು ತಿಳ್ಕೊಬಿಡಿ ಅಂತ ಹೇಳಿಬಿಡ್ತಾರೆ. ಒಂದೆರಡು ಸೇರಿಸಿ ತೋರಿಸಿದ್ರಿಂದ ಮುಂದೆಲ್ಲ ಅಂಡರ್ಸ್ಟುಂಡು. ಬೊಂ ವರಂ ಸುಖಂ ಯಶ ಸಹ ವಸು ಪೂರ್ವಪದೇ ರಸಬ್ದ ರೂಪ ಅಂತರಿಕ್ಷ ಸತ್ ಅಂತರಿಕ್ಷಗ. ಒಂದೇ ಪದ ಮಾಡಿದರು ಅಂತರಿಕ್ಷ ಸತ್ ಅಂತ, ಗೊತ್ತಾಯ್ತಾ? ಬಿಡಿಸ್ಬೇಕಾದ್ರೆ ಹಾಗೆ ಬಂದಿತ್ತು ಆಚಾರ್ಯ ಕೊಟೇಶನಲ್ಲಿ ಕೂಡ ಅಂತರಿಕ್ಷದಲ್ಲಿ ಇದ್ದಾನೆ ಅಂತಾನೆ ಬಂತು. ಅಂತರಿಕ್ಷಗ ಅಂತ ಮಾಡಿದರು, ಅಂತರಿಕ್ಷ ಸತ್ ಅಂತರಿಕ್ಷ ಅದು ಹೇಳ್ತಾರೆ, ಅದನ್ನು ಹೇಗೆ ತೋರಿಸ್ತಾರೆ. ಇತ್ಯ ಶುಚಿ ಶಬ್ದೋಪಪದ ಅದಾಯ್ತಲ್ಲ. ವಾ ಅಂದರೆ ವಸು, ವರಂ ಅಂದರೆ ವಾ ಅಂದರೆ ವರ, ಸು ಅಂದರೆ ಸುಖ, ವರ ಸುಖ ಶ್ರೇಷ್ಠವಾದ ಸುಖ ಹೊಂದಿರೋದ್ರಿಂದ ಪರಮಾತ್ಮನಿಗೆ ಹೊಸು ಅಂತ ಕರೀತಾರೆ. ಪೂರ್ವಪದೆ ರಶಬ್ದ ಲೋಪ ವರ ಅಂತಿದೆ, ಆ ರಾ ತೆಗೆದು ಬಿಡಬೇಕು. ಅಂತರಿಕ್ಷ ಸತ್ ಅದು ಅವಾಗೇನಾಯಿತು, ವರ ಅಂತ ಆಯ್ತಾಗ ಅಂತರಿಕ್ಷ ಸತ್ ಅಂತರಿಕ್ಷಗಃ ಅಂತರಿಕ್ಷದೊಳಗಿರುವವನು. ಅಂತರಿಕ್ಷ ಜಾಸ್ತಿಯಲ್ಲಿ ಬಿಡಿಸಲಿಲ್ಲ, ಬೇರೆ ಕಡೆ ಹೇಳಬೇಕಾದ್ರೆ ಅಂತಃಸ್ತಿತ್ವ ಇಚ್ಛತೈತಿ ಅಂತರಿಕ್ಷ ಇವೋ ಅಂತಃ ಪ್ರವೇಶ್ಯ ಒಳಗಿದ್ದ ದೇವರು ನೋಡ್ತಾನೆ. ಅದು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಜೀವೋ ವಿನಯಿತ ಸಾಕ್ಷಿ. ಒಳಗಿದ್ದ ದೇವರು ನೋಡ್ತಾನೆ, ಹೊರಗಿದ್ದ ನೋಡೋದು ಬೇರೆ, ಒಳಗಿದ್ದ ನೋಡೋದು ಬೇರೆ. ಯಾರು ನೋಡೋದಿಲ್ಲ ಅಂತ ಹೊರಗೆ ನೋಡ್ತೇವೆ ನಾವು, ದೇವರು ಎಲ್ಲಿಂದ ನೋಡ್ತಾನೆ, ಒಳಗಿಂದ ನೋಡ್ತಾನೆ. ಅದರಿಂದಾಗಿ ಅಂತರಿಕ್ಷಗಃ ಅಂತರಿಕ್ಷ ದೇವರು, ವಾಯುದೇವರು ಕೂಡ ಹೌದು, ಸರ್ವಾಂತರಾತ್ಮನ್ ಅವರೊಳಗಿರ್ತಾನೆ. ಅದರಿಂದಾಗಿನೇ ಅಂತರಿಕ್ಷಗಃ ಹೋತ ಹೂ ಹಾ ದಾನಾದಾನಯೋ ಇತ್ಯತಃ ಕರ್ತರಿ ತೃಚ್. ಇದು ಹೋ ಕೂಡ ಹಾಗೆ, ಹೋ ಹಾಕಿ ತ್ಯಾಗೇನು ಮಾಡೋಕ್ಕೂ ಬರ್ತದೆ, ಹವಿಸ್ಸನ್ನು ಹಾಕ್ತಾನೆ. ಅದರಿಂದಾಗಿನೇ ಹೋತ ಹೋ ತ್ಯಾಗ ಮಾಡ್ತಾನೆ ಇಲ್ಲಿ. ಅದಕ್ಕೆ ತ್ಯಾಗ ಅಂತಲೇ ಹೇಳಿದ್ರು, ತ್ಯಕ್ತ ಅಂತ ಕರೀತೆ. ಹಾಕಿದ ತಕ್ಷಣ ಸ್ವಾಹ ಅಂತ ಹೇಳೋದು. ಅದೇ ಅದಕ್ಕೆ ಹೋತ ಶಬ್ದಕ್ಕೆ ಅದೇ ಅರ್ಥ, ಇನ್ನೊಂದು ಅರ್ಥನ ಹೇಳ್ತಾರೆ. ದಾನ ಆದಾನ ಇನ್ನೊಂದು ಧಾತು, ಅದು ಊಹಾಕ್ ಧಾತು, ಇದು ಹೂ ಧಾತು. ದಾನ ಮತ್ತು ಆದಾನ, ಕೊಡೋದಕ್ಕೂ ಹೂ ತಗೊಳ್ಳೋದಕ್ಕೂ ಹೂ ಅಂತ ಕರೀತಾರೆ. ಇತ್ಯತಃ ಕರ್ತರಿ ತೃಚ್, ತೃತ್ಯ ಅಂದ್ರೆ ಹೋತೃ ಬಂದರೆ ತೃ, ತೃತ್ಯ ಅಂದರೆ ತೃ ಬಂದಿದ್ದಕ್ಕೆ ತೃಚ್ ಅಂತ ಕರೀತಾರೆ. ಜುಹೋತಿ ಶಬ್ದಾದಿ ವಿಷಯಾನತ್ತಿ ಅನುಭವತಿ ಇತಿ ಇಂದ್ರಿಯಾದಿಸ್ಥಃ. ಜುಹೋತಿ ಶಬ್ದಾದಿ ವಿಷಯಾನತ್ತಿ ಅನುಭವತಿ ಇತಿ ಇಂದ್ರಿಯಾದಸ್ಥ. ಏನಿದು ಹೋತ ಅಂದರೆ, ಇಂದ್ರಿಯಗಳ ಶಬ್ದಾದಿ ವಿಷಯದಲ್ಲಿರ್ತಾನೆ, ಇಂದ್ರಿಯಗಳಿಗೆ ತಲುಪಿಸ್ತಾನೆ, ಅದಕ್ಕೆ ಹೋತೃ ಅಂತ ಹೆಸರು. ಇದೆಲ್ಲ ಬಂದಿದೆ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ, ಇಂದ್ರಿಯಗಳಲ್ಲಿ ಜುಹೋತಿ ಅಂತ ಹೇಳ್ತಾರೆ. ಅದೇ ಅರ್ಥನೇ ಎಕ್ಸ್ಪ್ಲೈನ್ ಮಾಡಿರೋದು. ವೇದ್ಯಾಂ ಪೂಜ್ಯತೆಯ ಸ್ಥಿತಿ ವೇದಿಷತ್, ವೇದಿಕೆಗಳಲ್ಲಿ ಪೂಜ್ಯನಾಗಿರ್ತಾನೆ, ಯಜ್ಞವೇದಿಯಲ್ಲಿ ಪರಮಪೂಜ್ಯನಾಗಿರ್ತಾನೆ, ಅದಕ್ಕೆ ವೇದಿಷತ್ ಅಂತ ಹೇಳಿದರು. ಅತಿ ಅತಿಶಯಿತಂ ಥಂ ಅನ್ನಂ ಯಸ್ಯ ಸೋ ಅತಿಥಃ ಸಯೇವ ಅತಿಥಿ, ಸಯೇವ ಅತಿಥಿ ಅಂತ ಹೇಳಿದರೆ ಮುಂದೆ ಧ್ರುವತಿ ತಿಳಿಸ್ಕೋಬೇಕು. ಅದನ್ನು ಸೋಮರಸ ಪಾತ್ರೆ ದ್ರೋಣ ಕಲಸೆ ತಿಷ್ಠತಿ ಇತಿ ದುರೋಣ ಸತ್, ಸೋಮಕಲಶ ಪಾತ್ರದಲ್ಲಿ ಇರ್ತಾನಾದ್ದರಿಂದಾಗೇನೇ ದುರೋಣ ಸತ್ ಅಂತ ಹೆಸರು. ದಾಸ ಉಪವೇಶನೇ ಧಾತ್ವಾದೇಹೇ ಶಃ ದ್ರೋಣ ಸತ್ ನೃಷು ಅಸ್ತಿ ಇತಿ ನೃಷತ್, ಎಲ್ಲ ಮನುಷ್ಯರೊಳಗಿರೋದ್ರಿಂದಾಗಿನೇ ನೃಷತ್ ಅಂತ ಕರೀತಾರೆ. ವರೇಷು ಬ್ರಹ್ಮಾದಿದೇವೇಶು ಅಸ್ತಿ ಇತಿ ವರಸತ್, ವರಾದಿ ಬ್ರಹ್ಮದೇವ ಬ್ರಹ್ಮದೇವತೆಗಳು ವರರವರು, ವರದೇಶ ವರಪ್ರದಮ್ಮಿತ ಹಾಗೆ. ಮತ್ತು ನಮೋ ವರವರಾಯತೆ ದ್ವಾದಶ ಸ್ತೋತ್ರದಲ್ಲಿ ವರವರಾಯತೆ, ವರರು ಅಂದರೆ ಶ್ರೇಷ್ಠರು ದೇವತೆಗಳು, ಅವರಲ್ಲೂ ಶ್ರೇಷ್ಠನಾದ್ದರಿಂದ ವರವರ ಅಂತ ದೇವರಿಗೆ ಹೆಸರು. ಇಲ್ಲಿ ವರೇಷು ಬ್ರಹ್ಮಾದಿದೇವೇಶು ಅಸ್ತಿ ಇತಿ ವರಸತ್ ಋತೆ ಯಥಾರ್ಥ ರೂಪೆ. ಇನ್ನು ವರ ಕನ್ಯಾ ವರರಲ್ಲಿ ವರರೊಳಗಿದ್ದಾನೆ, ಅರ್ಥ ಬೇಕಾದ್ರೂ ಮಾಡ್ಬೋದು, ವರ ಅನೇಕ ಒಂದಕ್ಕೆ ಹೆಚ್ಚರ್ಥ ಮಾಡಬಾರ್ದು ಅಂತಿಲ್ಲ, ಎಲ್ಲ ಅರ್ಥ ಸರಿಯಾಗಿರ್ಬೇಕಷ್ಟೇ. ವೇದಕ್ಕೆ ಅತಿ ಕಡಿಮೆ ಅಂದರೆ ಮೂರರ್ಥ, ಆದ್ದರಿಂದ ಅದೆಲ್ಲ ಮಾಡಬಹುದು. ವರನಲ್ಲಿದ್ದು ಸ್ವೀಕಾರ ಮಾಡ್ತಾನೆ. ಋತಸತ್ ವ್ಯೋಮಸತ್ ಪ್ರಕೃತಿಸ್ಥಃ, ವ್ಯೋಮ ಅಂದರೆ ಪ್ರಕೃತಿ, ಅದರಲ್ಲಿದ್ದಾನೆ. ಋತೆ ಯಥಾರ್ಥ ರೂಪೇ ವೇದೆ, ಋತ ಶಬ್ದಕ್ಕೆ ವೇದ ಅಂತ ಹೇಳ್ತಾರೆ. ಯಾತಕ್ಕೆ ತತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ, ಯಾಕೆ ಅಪೌರುಷೇಯತ್ವಾತ್ ವೇದಸ್ಯ, ವೇದಗಳಲ್ಲಿ ಅಪ್ರಾಮಾಣ್ಯ ಶಂಕ ಮಾಡಬಾರದು, ಅದು ಅತ್ಯಂತ ಯಥಾರ್ಥ, ಅದಕ್ಕೆ ಋತ ಅಂತ ವೇದಕ್ಕೆ ಹೆಸರಿದೆ. ಅಥವಾ ಋತ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಸದಾ ಇರೋದು ಅಂತ ಅರ್ಥ. ರು ಅವಗತಿ ಅಂತ ಹೆಸರು, ಸದಾ ಇರೋದಕ್ಕೋಸ್ಕರ ವೇದಗಳು ನಿತ್ಯ, ನಿತ್ಯ ವೇದಾಹ ಪುರಾಣಾದ್ಯ, ಆದ್ದರಿಂದ ಋತ ಅಂತ ವೇದಕ್ಕೆ ಕರೀತಾರೆ. ಆ ವೇದದೊಳಗಿರೋ ಪ್ರತಿಪಾದ್ಯನಾದ್ದರಿಂದ ಋತ ಸತ್ ಅಂತ ಹೆಸರು. ವ್ಯೋಮಸತ್ ಪ್ರಕೃತಿಸ್ಥಃ, ಇವೆಲ್ಲ ತಿಳ್ಕೊಂಡ್ರೆ ಅನುಕೂಲ ಏನಂದರೆ, ಬೇರೆ ಹೊಸ ಪದಗಳು ಬಂದಾಗ ಅರ್ಥ ಮಾಡ್ಕೊಳಕ್ಕೆ ಬರುತ್ತೆ. ಇಷ್ಟೆಲ್ಲ ವರ್ಕ್ ಎಕ್ಸಾಂಪಲ್ಸ್ ಇದ್ದಾಗ ತಿಳ್ಕೊಂಡ್ಬಿಟ್ರೆ ಬೇರೆ ಯಾವುದೇ ಪದ ಬಂದಾಗ ಎಕ್ಸ್ಟೆಂಡ್ ಮಾಡೋಕ್ಕೆ ಬರುತ್ತೆ. ಸತ್ಯಸರ್ವ ಸ್ವಾಮಿಗಳಂಥವ್ರು ಏನು ಮಾಡ್ತಾರೆ, ಬೇಕಾಷ್ಟು ಕಡೆ ಅಪ್ಲೈ ಮಾಡಿಬಿಡೋದು ಭಾಳ ದೊಡ್ಡದಾಗಿಬಿಡುತ್ತೆ. ಅದು ಇದು ಅಪ್ಲಿಕೇಶನ್ ಇರಬೇಕು, ಎಲ್ಲರೂ ಪದ್ಧತಿ ಆಗುತ್ತೆ. ವ್ಯೋಮಸತ್ ಪ್ರಕೃತಿಸ್ಥಃ, ಇನ್ನೊಂದು ರೀತಿ ಎರಡು ರೀತಿಯಲ್ಲಿ ವ್ಯೋಮ ಶಬ್ದಕ್ಕೆ ಒಂದರ್ಥ ಬಿಡಿಸಿದರೆ ಹೇಗೆ ಅಂತೇಳಿ, ಇನ್ನೊಂದರ್ಥ ವ್ಯೋಮ ಅಂದರೆ ಆಕಾಶ, ಆಕಾಶಾದಿ ಉಪರಕ್ಷಿತ, ಆಕಾಶ ಪ್ರಕೃತಿಯ ಒಂದು ಭಾಗ, ಉಪಲಕ್ಷಣೆ ಇಡೀ ಪ್ರಕೃತಿ ತಗೊಳ್ಳೋದು. ಅಥವಾ ಡೈರೆಕ್ಟ್ ತಗೊಳ್ಳೋದಾದರೆ ವ್ಯೋತಮಸ್ಯಾಂ ಜಗದಿತಿ, ವ್ಯಾವ್ಯೂತಂ ವ್ಯೋತಂ ವ್ಯೋತಂ ವಿಶೇಷತಃ ಅಧೀನ ಅಂತ ಅರ್ಥ. ಓತ ಪ್ರೋತ ಅಂತೀವಿ ವ್ಯೋತ, ಓತ ಪ್ರೋತ ವ್ಯೋತ ಜಗದಿತಿ ಜಗದಾಧಾರಭೂತ ಶ್ರೀಹಿ ವ್ಯೋಮ ಇತ್ಯುಚ್ಯತೆ. ವಿಪೂರ್ವಾತ್ ಉಯಿ ತಂತು ಸಂತಾನೆ, ಉಯಿ ಅಂತ ಧಾತು, ಅದಕ್ಕೆ ತಂತು ಸಂತಾನ ಅಂತ ಅರ್ಥ. ಅದು ವಿ ಸೇರಿಸಿಬಿಟ್ರೆ ವ್ಯೂ ಅಂತಾಯಿತು. ಅದಕ್ಕೆ ಅಧಿಕೆ ಮಾಡಿದಾಗ ಆ ಧಾತುವರ ಅಧಿಕರಣೆ ಮನ್ ಪ್ರತ್ಯಯ ಗುಣೆ ಅಂತರ್ಲೋಪೆ ಅಂತಲೋಪೆ ವ್ಯೋಮ ಇತಿ ಸಿದ್ಧೇಹೇ. ರಾಯರು ವಿಶೇಷ ಈ ರೀತಿ ಬರೆಯೋದ್ರಿಂದ ಅವರು ಮಹಾಭಾಷ್ಯ ಅಂತ ಬರೆದಿದ್ದವರು, ವ್ಯಾಕರಣದಲ್ಲಿ ವಿಶೇಷವಾದ ಪಾಂಡಿತ್ಯ ಅದೆಲ್ಲ ತೋರಿಸ್ತಾರೆ. ಇದೆಲ್ಲ ಒಂದು ಕಡೆ ಮಾಡಿದರೆ ರಾಯರ ಪಾಂಡಿತ್ಯದ ವ್ಯಾಕರಣ ಪಾಂಡಿತ್ಯಕ್ಕೆ ದೃಷ್ಟಾಂತ ಕೊಟ್ಟಾಗುತ್ತೆ. ಅಪ್ಸು ಜಾಯಂತೆ ತ್ಯಬ್ಜಾನಿ ತೇ ಶ್ವಾಸ್ತೇ ತ್ಯಬ್ಜಾಹ ಜಲಚರಗಳು ಅಂತ ಅರ್ಥ. ಅಬ್ಜ ಅಂದರೆ ನೀರಲ್ಲಿ ಹುಟ್ಟವಲ್ಲೇ ಜಲಚರಗಳು, ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆಯವು. ಕಮಲಾದಿಗಳಿಂದ ಹಿಡಿದು ಮೀನು ಮೊದಲಾದ ಪ್ರಾಣಿಗಳು, ಕಮಲಾದಂಥ ಸಸ್ಯ ಹೂವುಗಳು ಮತ್ತು ಸಸ್ಯಗಳು ಎಲ್ಲದರೊಳಗೆ ಪರಮಾತ್ಮ ಇರ್ತಾನಾದ್ದರಿಂದ ಅಬ್ಜ ಅಂತ ಹೆಸರಾಯಿತು. ಅಬ್ಜ ಶಬ್ದೋಪಪದಾ ಪದಾತ್ ಅಸ್ತೇಹೇ ಕ್ವಿಪ್ರತ್ಯಯೇ ಸಕಾರಸ್ಯ ಋತ್ವೇ ವಿಸರ್ಗೆ ಸವರ್ಣ ದೀರ್ಘೇ ಚ ಅಬ್ಜ ಇತಿ ಭವತಿ. ಇಷ್ಟೆಲ್ಲ ಚೇಂಜಸ್ ಮಾಡಬೇಕು ಅಂತ ಅರ್ಥ. ಮೊದಲು ಧಾತು ತಗೋಬೇಕು, ಅದಕ್ಕೆ ಪ್ರತ್ಯಯ ಸೇರಿಸ್ಬೇಕು, ಆಮೇಲೆ ರೂ ವಿಸರ್ಗ ಸೇರಿಸ್ಬೇಕು, ಆಮೇಲೆ ದೀರ್ಘ ಮಾಡಬೇಕು, ಆಮೇಲೆ ಇದು ಮಾಡಬೇಕು. ಇಷ್ಟು ಮಾಡಿದಾಗ ಏನಾಗುತ್ತದೆ, ಸಾರದು ಸುಮ್ಮನೆ ಸಾರ ಆಗಿಬಿಡುತ್ತೆ. ಎಷ್ಟೆಷ್ಟು ಮಾಡಬೇಕಲ್ಲ, ಕೆಲವು ಅಲಸಂದೆ ಹೆಚ್ಚಬೇಕು ಈಚಬೇಕು, ಹೇಗೆ ಮಾಡಬೇಕು ಧಾತುಗಳನ್ನ ಮಾಡಬೇಕು ಪದಗಳನ್ನು ಹಾಗೆ ಮಾಡಿ ಜೋಡಿಸ್ಬೇಕಲ್ಲ, ಆವಾಗ ಅರ್ಥ ಬರುತ್ತೆ. ಅಬ್ಜ ಇತಿ ಭವತಿ ಏವಂ ಅಗ್ರೇಪಿ ಗೋಜಾಹ ಗೋಷು ಜಾತೇಷು ಆಸ್ತೆ ಇತಿ ಗೋಜಾಹ. ಗೋವುಗಳಿಂದ ಹುಟ್ಟಿದ್ದರು, ಗೋಜ ಶಬ್ದಕ್ಕೆ ಎರಡರ್ಥ. ಗೋವುಗಳಿಂದ ಬರತಕ್ಕಂಥ ಹಾಲು ಮೊಸರು ಮೊದಲಾದ ಎಲ್ಲರೂ ಇರ್ತಾರೆ ಒಂದರ್ಥ. ಗೋ ಅಂದರೆ ಭೂಮಿ, ಭೂಚರಗಳೆಲ್ಲ ಇರ್ತಾನೆ ಒಂದರ್ಥ. ಜಲಚರಗಳೆಲ್ಲ ಇರ್ತಾನೆ, ಭೂಚರಗಳೆಲ್ಲ ಇರ್ತಾನೆ. ಅವಾಗ ಇನ್ನೂ ವೈಡ್ ಆಯ್ತಾ, ಬರೀ ಗೋವುಗಳನ್ನು ಸ್ಪೆಸಿಫಿಕ್ಕಾಗಿ ಯಾಕೆ ತಗೋಬೇಕು ಅಂದರೆ ಅಲ್ಲಿ ವಿಶೇಷ ಸನ್ನಿಧಾನ. ಹಾಲು ಮೊಸರು ತುಪ್ಪ ಎಲ್ಲ ಗೋ ನಮಗೆ ಯಜ್ಞಕ್ಕೆ ಬೇಕೇ ಬೇಕು, ಆದ್ದರಿಂದಾಗಿಯೇ ಸ್ಪೆಸಿಫಿಕ್ಕಾಗಿ ತೊಗೊಂಡು. ಜನರಲ್ಲ ತೊಗೊಂಡ್ಬಿಟ್ರೆ ಎಲ್ಲ ಭೂಚರಗಳಲ್ಲೂ ಇರ್ತಾನೆ, ಜಲಚರ ಭೂಚರ ಗೋಜ ಇದಿಟ್ಕೊಂಡು ಇದೆಲ್ಲ ಓದಿಬಿಟ್ಟು ಆ ಅಡುಗೆ ಕೊಳ್ಳ ಕೊಟ್ಟಾಗ ಏನಾಗುತ್ತಾಗ ದೇವ್ರ ಮೇಮೆ ಅರ್ಥ ಆಗುತ್ತೆ. ಇದ್ಯಾವುದು ಸೂರ್ಯನ ಅನ್ವಯ ಆಗೋದೇ ಇಲ್ಲ. ಸೊ ಸೂರ್ಯ ಅರ್ಘ್ಯ ಹೇಗಾಗುತ್ತದೆ, ಯಾರು ಅರ್ಘ್ಯ ಆಯ್ತಾಗ ಸೂರ್ಯಾಂತರ್ಗತ ನಾರಾಯಣನ ಅರ್ಘ್ಯ ಆಯ್ತು. ಸೂರ್ಯನಿಗೆ ಯಾವುದು ಅಪ್ಲೈ ಆಗೋದಿಲ್ಲ, ಅದರಿಂದಾಗಿಯೇ ದೇವರಿಗೆ ಅಪ್ಲೈ ಆಗೋದು. ಇತಿ ಗೋಜಾಹ ಋತೇಷು ಭಗವಂತಂ ಪ್ರಾಪ್ತೇಷು ಭಗವಂತಂ ಪ್ರಾಪ್ತ ಋತೇಷು. ಇನ್ನೊಂದು ಅರ್ಥ ಋತ ಸತ್ತಂಬದಕ್ಕೆ ಋತ ಭುಕ್ತರು, ಯಾಕೆ ದೇವರ ಹತ್ರ ಹೋದವರು. ರು ಗತೋ, ರು ಅಂದರೆ ನಾರಾಯಣ, ನಾರಾಯಣ ಹತ್ರ ಹೋದವರು. ಮುಕ್ತೇಷು ಇತಿ ಯಾವತ್ ತೇಷು ಜಾತಾನಿ ಜ್ಞಾನಾದೀನಿ ತತ್ರ ಆಸ್ತೆ ಇತಿ ಋತಜಾಹ. ಅಲ್ಲಿರ್ತಕ್ಕಂಥ ಜ್ಞಾನಾದಿ ರೂಪಗಳಲ್ಲಿ ಅವನಿದ್ದಾನೆ. ಅದ್ರಿಷು ಜಾತೇಷು ಆಸ್ತೆ ಇತಿ ಅದ್ರಿಜಾಹ. ಅದ್ರಿಗಳಲ್ಲಿ ಹುಟ್ಟುತ್ತಲ್ಲ, ಇದು ಜಲಚರ ಭೂಚರ, ಆಮೇಲೆ ಶಿಖರದಲ್ಲಿ ಹುಟ್ಟ ಪರ್ವತಚರ, ಅಲ್ಲೆಲ್ಲ ಪರಮಾತ್ಮ ಇರ್ತಾನೆ. ಮತ್ತೆ ಋತಂ ಮುಖ್ಯತೋ ವೇದ ಪ್ರತಿಪಾದ್ಯಂ, ಅದಕ್ಕೋಸ್ಕರ ದೇವರಿಗೆ ಅಂತ ಹೆಸರಿದೆ. ಮುಖ್ಯತ ವೇದ ಪ್ರತಿಪಾದ್ಯನೇ ಆದ್ದರಿಂದ ಕೊನೆ ನೋಡಿ ಎಲ್ಲಿ ಮಾಡ್ಕೊಂಡ್ರೀಗ, 18 ಆಗಲಿಕ್ಕೆ ಕೊನೆ ಬಂದಿದೆ, ಗೊತ್ತಾಯ್ತು. ಅವಾಗ 18 ಆಯಿತು. ಋತಂ ಬೃಹತ್, ಋತ ಸತ್ ಬೇರೆ ಋತಂ ಬೇರೆ, ಬೃಹತ್ ಕೊನೆಯದು. ಋತಂ ಮುಖ್ಯತೋ ವೇದ ಪ್ರತಿಪಾದ್ಯಂ ಪೂರ್ಣಗುಣತ್ವಾದ ಬೃಹತ್, ಪೂರ್ಣಗುಣನಾದ್ದರಿಂದ ಬೃಹತ್ ಅಂತ ಕರೀತಾರೆ. ಏತದ್ವೈತದಿತಿ ಅತ್ರ ಉತ್ತರತ್ರ ಚ ಅನುಸಂಜನೀಯಂ. ಏತತ್ ಅಂತ ಎಲ್ಲ ಕಡೆ ಸೇರಿಸ್ಕೋಬೇಕು ಅಂದರೆ ಏತತ್ ಏತತ್ ಅಂತ ಸಹ ಮಾಡಿಕೊಂಡು ಶುಚಿ ಹಂಸಃ ಶುಚಿಷತ್ ವಸುಹು ಅಂತರಿಕ್ಷಸತ್ ಹೋತ ವೇದಿಷತ್ ಅತಿಥಿ ದ್ರೋಣಸತ್ ನೃಷತ್ ವರಸತ್ ಋತಸತ್ ವ್ಯೋಮಸತ್ ಅಬ್ಜ ಗೋಜ ಋತಜ ಅದ್ರಿಜ ಋತಂ ಬೃಹತ್. ಇಷ್ಟೆಲ್ಲ ದೇವ್ರ ಮಹಿಮೆ. ಊರ್ಧ್ವಂ ಪ್ರಾಣಂ ಉನ್ನಮಯತಿ ಅಪಾನಂ ಪ್ರತ್ಯಗಶ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ಅದಕ್ಕೆ ವಾಮನಾಯ ನಮೋ ನಮಃ ಆಚಾರ ಮಂಗಳಾಚರಣೆಯಲ್ಲೇ ಹೇಳಿಬಿಟ್ಟು ವಾಮನ ಶಬ್ದಕ್ಕೆ ಬಂದಿದ್ದು ಅಂಥೇಳಿ. ಊರ್ಧ್ವಂ ಪ್ರಾಣಂ ಉನ್ನಮಯತಿ ಅಪಾನಂ ಪ್ರತ್ಯಗಶ್ಯತಿ ಮಧ್ಯೆ ವಾಮನಮಾಸೀನಂ. ಪ್ರಾಣ ಮೇಲಕ್ಕೆ ಹೋದರೆ ಊರ್ಧ್ವ ಪ್ರಾಣ, ಕೆಳಗಡೆ ಹೋದರೆ ಅದು ಅಪಾನ. ಆ ಮಧ್ಯೆ ವಾಮನಮಾಸ ಮಧ್ಯ ವಾಮದ ರೂಪಿಯಾಗಿ ನಿಯಂತ್ರಣ ಮಾಡ್ತಾನೆ. ಆತ ವಿಶ್ವೇ ದೇವ ಉಪಾಸತೆ, ಎಲ್ಲ ದೇವತೆಗಳು ಆರಾಧನೆ ಮಾಡ್ತಾರೆ ಅಂತ ಪರಮಾತ್ಮನನ್ನು. ಅಂಗುಷ್ಟ ಮಾತ್ರ ಪುರುಷ, ಮುಂದೆ ಖಂಡಾರ್ಥ. ಅಂಗುಷ್ಟ ಮಾತ್ರ ಪುರುಷೋ ಮಧ್ಯ ಆತ್ಮನಿ ತಿಷ್ಠತಿ ಇತ್ಯುಕ್ತೋ ಜೀವ ಇತಿ ಚೋದ್ಯಂ ಈಶಾನ ಇತಿ ಉತ್ತರಾರ್ಧೇ ನಿರಂಕುಶಭೂತ ಭೂತ ಭವ್ಯ ಸರ್ವಪ್ರೇರಕತ್ವ ಭಗವಲ್ಲಿಂಗೇನ ನಿರಸ್ತಂ ಪ್ರಾಕ್. ಹೃದಯದಲ್ಲಿ ಅಂಗುಷ್ಟ ಮಾತ್ರ ಪುರುಷ ಇದ್ದಾನೆ ಅಂತ ಹೇಳಿದರೆ ಅದು ಜೀವ ಅಲ್ಲ, ನಾರಾಯಣ ಎಂಬುದನ್ನು ಕೆಲ ಪದಗಳಿಂದ ತಿಳಿಸಿದ್ರಲ್ಲಿ. ನಿರಂಕುಶ ಭೂತಭವ್ಯ ಭೂತಭವ್ಯ ಈಶಾನ ಅಂತ ತಿಳಿಸಿದರು. ಇನ್ನೂ ಸ್ಪಷ್ಟ ಮಾಡ್ತಾರೆ ಈಗ. ಅಧುನಾ ಅಂಗುಷ್ಟ ಮಾತ್ರತೆಯ ಮಧ್ಯೆ ಸ್ಥಿತಸ್ಯ ವ್ಯಾಪಾರ ವಿಶೇಷಂ ವದನ್ ಏವ ನಿರವಕಾಶ ವಾಮನಶ್ರುತ್ಯಾದಿನಾಚ ಜೀವ ಇತಿ ಚೋದ್ಯಂ ನಿರಾಹ. ವಾಮನಶ್ರುತಿ ಅಂತ ಹೆಸರಿಟ್ಟಿದ್ದೀವಿ, ವಾಮನ ಶಬ್ದ ಇರತಕ್ಕಂಥ ಶ್ರುತಿ ಆದ್ದರಿಂದ ವಾಮನಶ್ರುತಿ. ಊರ್ಧ್ವಮಿತಿ ಯತ್ ಶಬ್ದ ಅತ್ರ ಗ್ರಾಹ್ಯಂ ಯತ್ ಯತ್ ಪ್ರಾಣಂ ಊರ್ಧ್ವಂ ಉನ್ನಯತಿ ಯತ್ ಅಪಾನಂ ಪ್ರತ್ಯಗಶ್ಯತಿ ಬದ್ಧೇ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ಅವನು ಅಂಗುಷ್ಟ ಮಾತ್ರ ಪುರುಷ ಅಂತ ಅರ್ಥ. ಯಹ ಅಂಗುಷ್ಟ ಮಾತ್ರತ್ವಾದಿನ ಪ್ರಾಗುಕ್ತಃ ಪ್ರಾಣಂ ಪ್ರಾಣವಾಯುಂ ಊರ್ಧ್ವಂ ಉನ್ನಯತಿ ಊರ್ಧ್ವಗತಿಮತ್ತಯ ಪ್ರೇರಯತಿ. ಪ್ರಾಣ ಸೆ ಊರ್ಧ್ವ ಹೋದರೆ ಪ್ರಾಣ, ಕೆಳಗೆ ಹೋದರೆ ಅಪಾನ. ಅಪಾನಂಚ ವಾಯುಂ ಪ್ರತ್ಯಕ ಅಧಃ ವಿಣ್ಣೂತ್ರಾದಿ ನಿಷ್ಕಾಸನ ಹೇತುತಯ ಅಸ್ಯತಿ ಪ್ರೇರೆಯಿತು. ವಿಸರ್ಜನೆ ಮಾಡಬೇಕಾದ್ರೆ ಅಪಾನ ಇರಲೇಬೇಕು, ಔಟ್ಲೆಟ್ ಇರಬೇಕಲ್ಲ, ಇವರು ಇಲ್ಲೇ ಇಲ್ಲ. ಇವತ್ತು ಒಲೆ ಉರಿಬೇಕಾದ್ರೆ ಔಟ್ಲೆಟ್ ಇಲ್ಲದೆ ಹೋದರೆ ಎಷ್ಟಿದ ಹಾಕಿದ್ರೆ ಉರಿಯೋದಿಲ್ಲ, ಔಟ್ಲೆಟ್ ಕೊಟ್ಟ ಮಾತ್ರ ಉರಿಯೋದು. ಅದು ಅಪಾನ ಇದ್ದ ಹಾಗೆ. ಇದು ಒಳಗೆ ಹೋಗೋದೆಲ್ಲ ಪ್ರಾಣ, ಹೊರಗೆ ಹಾಕೋದೆಲ್ಲ ಅಪಾನ. ಪ್ರಾಣ ಇಲ್ಲದ ನುಂಗ್ಲಕ್ಕೆ ಬರೋದಿಲ್ಲ. ನುಂಗಬೇಕಾದ್ರೆ ಪ್ರಾಣಶಕ್ತಿ ಬೇಕು, ಹೊರಗೆ ಹಾಕಬೇಕಾದ್ರೆ ಅಪಾನ ಶಕ್ತಿ ಬೇಕು. ಅಪಾನವಾಯು ಪ್ರಾಣವಾಯು. ಅಪಾನಂಚ ವಾಯುಂ ಪ್ರತ್ಯಗ ವಿಣ್ಮೂತ್ರಾದಿ ನಿಷ್ಕಾಸನ ಹೇತುತಯ ಅಶ್ಯತಿ ಪ್ರೇರೆಯಿತು. ತಂ ಮಧ್ಯೆ ಹೃದಯ ಆಸೀನಂ ವಾಮನಂ ವಿಶ್ವೇ ಸರ್ವೇ ದೇವಾ ಉಪಾಸತೆ ಇತಿ. ಇಲ್ಲಿ ಪ್ರಾಣರೊಳಗಿದ್ದು ಪ್ರಾಣ, ಅಪಾನರೊಳಗಿದ್ದು ಅಪಾನ ಅಂತ ತಿಳ್ಕೊಬೇಕು. ಏತೇನ ಪ್ರಾಣಾಪಾನ ಸಮಾಯುಕ್ತ, ಇದಕ್ಕೆ ಅರ್ಥನೇ ಭಗವದ್ಗೀತ. ಪ್ರಾಣಾಪಾನ ಸಮಾಯುಕ್ತ ನಿರವಕಾಶ ವಾಮನಶ್ರುತ್ಯಾದಿ ಏತೇನ ಪ್ರಾಣಾಪಾನ ಪ್ರೇರಕತ್ವಲಿಂಗೇನ ಪ್ರಾಗುಕ್ತ ಈಶಾನೋ ಮುಖ್ಯ ಪ್ರಾಣ ಇತ್ಯಪಿ ಚೋದ್ಯಂ ನಿರಸ್ತಂ. ಜೀವನೂ ಅಲ್ಲ, ಪ್ರಾಣಾಪಾನ ಶಬ್ದ ಮುಖ್ಯವಾಚ್ಯ ಮುಖ್ಯ ಪ್ರಾಣದೇವರು ಕೂಡ ಅಲ್ಲ, ಯಾರೋ ನಾರಾಯಣನೇ. ಅದಕ್ಕೆ ಅಹಂ ಅಂತ ಹೇಳಿದ್ರಿಂದ ಗೀತೆಯಲ್ಲಿ ನಾರಾಯಣನೇ ಪ್ರಾಣಾಪಾನಾದಿ ಪ್ರವರ್ತಕ. ಅದೇ ಪ್ರಾಣ, ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಪ್ರಾಣ ಅಂತ ದೇವರ ಹೆಸರು ಬಂದಿರೋದು. ನಿರ್ವಕಾಶ ವಾಮನಶ್ರುತ್ಯಾದೇಹೆ, ವಾಮನಶ್ರುತಿಯನ್ನು ಪ್ರಾಣ ಅಂದರೆ ಪ್ರಾಣದೇವರೂ ಆಗಬಹುದು, ಪ್ರಾಣದೇವರ ಮಕ್ಕಳು ಆಗಬಹುದು. ವಾಮನ ಶಬ್ದಕ್ಕೆ ಏನರ್ಥ ವಾಮನ ಅಂದ ತಕ್ಷಣ? ನಾರಾಯಣನೇ. ಅದಕ್ಕೆ ನಿರವಕಾಶ ಅಂತ ಕರೀತಾರೆ. ಬೇರೆ ಅರ್ಥಕ್ಕೆ ಅವಕಾಶ ಇದ್ದರೆ ಅದು ಸಾವಕಾಶ, ಬೇರೆ ಅರ್ಥಕ್ಕೆ ಅವಕಾಶ ಇಲ್ಲದೆ ಹೋದರೆ ಏನದು? ನಿರವಕಾಶ. ವಾಮನ ಶಬ್ದ ಯಾರನ್ನು ಹೇಳುತ್ತೆ? ವಿಷ್ಣುವನ್ನೇ ಹೇಳುತ್ತಾ. ಅದರಿಂದಾಗಿಯೇ ನಿರವಕಾಶ ವಾಮನಶ್ರುತ್ಯಾದೇಹೆ ಸರ್ವಪ್ರೇರಕೆ ಹರವು ಸೇತೆ ಪಂಚಾಶನ್ಯಾಯೇನ ಪ್ರಾಣಾಪಾನ ಪ್ರೇರಕತ್ವಶ್ಚಾಪಿ ಸಂಭವ. ಈಗ ಒಂದು ಮಾತು ಹೇಳ್ತಾರೆ, ನಿರವಕಾಶ ವಾಮನಶ್ರುತ್ಯಾದೇಹೆ ಸರ್ವಪ್ರೇಪೆ ಪ್ರೇರಕೆ ಹರವು ಶತೆ ಪಂಚಾಶನ್ಯಾಯೇನ. ಸರ್ವಪ್ರೇರಕರಾದ ಪರಮಾತ್ಮ ವಾಯು ಪ್ರೇರಕನ ಹೌದು, ಯಾರು ಕೇಳಿದ್ರು ಹೌದು. ಯಾಕೆ ಶತೆ ಪಂಚಾಶನ್ಯಾಯೇನ ಸಂಭವ ಅಂತ ಹೇಳಿದ್ರು? 100 ರೂಪಾಯಿ ಇದೆ ಅಂದರೆ 50 ಇದೆ ಅಂತ ಹೇಳ್ಬೇಕಾ? ಮತ್ತೆ ಸರ್ವಪ್ರೇರಕ ಅಂದಮೇಲೆ ಇದನ್ನು ಹೇಳ್ಬೇಕಾ? ಮನೇನೆ ಯಾವುದೊಂದು ರೂಮ್ ಯಾರದು ಅಂತ ಕೇಳಿದರೆ, ಮನೇನೆ ಯಾವುದು ಅಂತ ಹೇಳಿದಾಗ ಉಳಿದು ಹೇಳೋ ಕಾರಣ ಇಲ್ಲ. ಸರ್ವಪ್ರೇರಕ ಪರಮಾತ್ಮ ಅಂತ ಹೇಳಿದ ಮೇಲೆ ಪ್ರಾಣನ ಯಾರು ಪ್ರತ್ಯೇಕ ತೊಗೊಂಡ್ರು ಕೂಡ ಏನು ತಗೋಬೇಕಲ್ಲಿ? ಒಳಗಿದ್ದು ಪರಮಾತ್ಮನೇ ಪ್ರೇರಕ ಅಂತ ಅರ್ಥ. ತಥಾಚ ಸೂತ್ರಂ ಶಬ್ದಾದೇವ ಪ್ರಮಿತಃ ಕಠೋಪನಿಷತ್ತಿನ ವಿಷಯವಾಕ್ಯ ಇದು. ಅಲ್ಲಿ ಬಂದಿರೋ ಪ್ರಾಣ ಯಾರು ಅಂತ ಪ್ರಶ್ನೆ. ವಾಮನ ಯಾರು ಅಂತ ಕೇಳಿದರೆ ನಿರ್ವಕಾಶ ಶಬ್ದಾದೇವ ಪ್ರಮಿತಃ, ವಾಮನ ಶಬ್ದಾದೇವ ಪ್ರಮಿತಃ, ಶಬ್ದನೇ ಹೇಳ್ತಾ ಇದೆ ನಾರಾಯಣಂದು ಅಂಥೇಳಿ. ಇದು ಜೀವನ ಸಂಬಂಧಪಟ್ಟಿದ್ದು ಅಲ್ಲ, ಮುಖ್ಯ ಪ್ರಾಣ ಸಂಬಂಧಪಟ್ಟಿದ್ದೂ ಅಲ್ಲ. ಈ ಪ್ರಾಣ ಶಬ್ದ ಯಾರನ್ನು ಹೇಳ್ತಾ ಇದೆ? ಅದು ನಾರಾಯಣನನ್ನೇ. ಅದು ಮುಖ್ಯವಾದ ಕಾರಣ ಶಬ್ದ. ಶಬ್ದ ಅಂದರೆ ಶ್ರುತಿ, ಶ್ರುತಿ ಅಂದರೆ ವಾಮನ ಶ್ರುತಿ, ಅದು ನಿರವಕಾಶ ಆಗಿದೆ ಅಂತ ಅರ್ಥ. ಅಶ್ಯ ವಿಶ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾದ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್. ಒಳ್ಳೆ ಪ್ರಶ್ನೆ ಇದು. ಅಶ್ಯ ವಿಶ್ರಂಸಮಾನಸ್ಯ ಶರೀರಸ್ಯ ಶರೀರಸ್ಥಸ್ಯ ದೇಹಿನಃ, ದೇಹ ಬಿಟ್ಟು ಹೋಗ್ತಾ ಇದ್ದಾನೀಗ. ಅವಾಗ ದೇಹಾದ್ ವಿಮುಚ್ಯಮಾನಸ್ಯ, ದೇಹ ಹೋಯಿತು ಹೊರಟ ಇವನು, ಕಿಮತ್ರ ಪರಿಶಿಷ್ಯ ಏನು ಉಳಿಯುತ್ತೆ ಅಲ್ಲಿ ಅಂತ ಕೇಳಿದರೆ, ಏತದ್ವೈತತ್ ಪರಮಾತ್ಮನೇ. ಮತ್ತೆ ಕರ್ಕೊಂಡು ಹೋಗೋದು ಇಡೋದೆಲ್ಲ ಯಾರು? ಪರಮಾತ್ಮನೇ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಕಂಡ ಕಾಂಶ್ಚಿತ್ ಭಗವದ್ಗುಣಾನ್ ಉಕ್ತ ತೂಷ್ಟೀಂ ಸ್ಥಿತಂ ಯಮಂ ಪುನಃ ತದ್ಗುಣಾನ್ ವಕ್ತು ಪೃಚ್ಛತಿ ನಚಿಕೇತಾಹ. ಇದು ಸೇರಿಸ್ಕೋಬೇಕಿದ್ದಾರೆ. ಯಮದೇವರು ಹೇಳಿರುವಂತಿಲ್ಲ ಇದರೊಳಗೆ, ಅದು ನಚಿಕೇತ ಹೇಳಿದೆ ಅಂತ ಹೇಳಿದಿಲ್ಲ. ಯಮದೇವರು ಏನೇ ಸ್ವಲ್ಪ ನಿಂತರಂತೆ, ಹೇಳೋದು ನಿಲ್ಲಿಸಿದ್ರಂತೆ. ತಷ್ಟ ಎತ್ತು ಏನು ಮಾಡ್ತಾನೆ, ಈ ಕತೆ ಹೇಳೋದು ನಿಲ್ಲಿಸಿದ ತಕ್ಷಣ ಶುರು ಮಾಡ್ತಾರೆ ಮತ್ತೆ ಹೇಳಿ ಅಂಥೇಳಿ. ಇನ್ನು ಸ್ವಲ್ಪ ಹೇಳಬೇಕು ಅಂತ ಕೇಳೋದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರಾಗ. ಶರೀರಸ್ಥಸ್ಯ ಅಶ್ಯ ದೇಹಿನಃ ಜೀವಸ್ಯ ವಿಶ್ರಂಸಮಾನಸ್ಯ ಸ್ಥೂಲಂ ದೇಹಂ ತ್ಯಜತಃ. ದೀವಿ ದೇಹ ಬಿಟ್ಟು ಹೊರಡ್ತಾನೆ, ಈಗ ಸ್ಥೂಲ ದೇಹ ಬಿಟ್ಟು ಹೊರಟೋಗ್ತಾನೆ. ದೇಹಾತ್ ಸೂಕ್ಷ್ಮದೇಹಾತ್ ವಿಮುಚ್ಯಮಾನಸ್ಯ, ಸುಮ್ಮನೆ ಹೋಗ್ತಾ ಇಲ್ಲ, ಸೂಕ್ಷ್ಮದೇಹದಿಂದ ಹೋಗ್ತಾ ಇದ್ದಾನೆ. ವಿಮುಚ್ಯಮಾನಸ್ಯ ತದಪಿ ತ್ಯಜತಃ, ಆಮೇಲೆ ಅದನ್ನು ಬಿಡ್ತಾನೆ. ಅತ್ರ ಮುಕ್ತವು ನಿಯಾಮಕಂ ಕಿಂ ಕೀದೃಶಂ ಪರಿಶಿಷ್ಯ ಇತಿ ಪ್ರಶ್ನೆ. ಆಗ ಯಾವುದು ಉಳಿಯುತ್ತೆ ಮುಂದೆ ಅಂತ ಕೇಳಿ, ನಿಯಾಮಕನ ಯಾರು ಉಳಿತಾರೆ ಅಂದರೆ ನಾರಾಯಣ ಉಳಿತಾನೆ. ಏ ತಯಾ ಪೃಷ್ಠಂ ತದ್ವಸ್ತು ಏತದ್ವೈ ವಕ್ಷ್ಯಮಾಣ ಗುಣಕತಯ ಪರಿಶ್ಯಮಾಣ ವೈ ಇತಿ ಅರ್ಥ. ಅದಿಷ್ಟು ಆತನ ಪ್ರಶ್ನೆ. ಇದು ಏತದ್ವೈ ತತ್ ಯಮದೇವರ ಉತ್ತರ. ಪರಮಾತ್ಮನೇ ನಿಯಾಮಕನಾಗಿ ಉಳಿಯೋದು. ದೇಹದಲ್ಲಿ ಒಂದು ಒಳ್ಳೆ ಇದರಲ್ಲಿ ಬಂದ, ಸೂಟು ಗೀಟ ಹಾಕ್ಕೊಂಡು ಬಂದ, ಆಮೇಲೆ ಏನು ಮಾಯಿತು, ಮನೇಲಿ ಕೂತ್ಕೊಂಡ, ಒಂದು ತೆಗೆದ, ಮೊದಲು ಮೇಲಿಂದು ಸೂಟು ಬಿಟ್ಟು ತೆಗೆದು ಹಾಕಿಬಿಟ್ಟ, ಒಂದು ಹೋಯ್ತು, ಈಗ ಒಂದು ದೇಹ ಹೋಯಿತು. ಆಮೇಲೆ ಏನು ಮಾಡ, ಊಟಕ್ಕೆತ್ತ, ಅದನ್ನು ತೆಗೆದ, ಇನ್ನೊಂದು ಮಡಿ ಉಟ್ಕೊಂಡ, ಇನ್ನೊಂದು ದೇಹ ಹೋಯ್ತಾಗ. ಸೊ ಸ್ವರೂಪ ದೇಹ ಉಳಿಬೇಕಾಗ, ಪೂರ್ತಿ ಕೂಡ ಏನಾಗಬೇಕೀಗ, ಭೋಜನಕ್ಕೆ ಏನು ಮಾಡಬೇಕು, ವಸ್ತ್ರ ತೆಗೆದು ಹೇಗೆ ಬೇರೆ ಮಡಿಯಲ್ಲಿ ಕೊಡಬೇಕು, ಮುಕ್ತಿ ಹೋಗಿ ಆನಂದ ಭೋಜನಕ್ಕೆ ಏನು ಮಾಡಬೇಕು, ಇವನು ಲಿಂಗ ದೇಹ ಬಿಡಬೇಕು, ಈ ದೇಹ ಬಿಡಬೇಕು, ಸ್ವರೂಪ ದೇಹದಲ್ಲಿ ಮಾತ್ರ ಕೊಡಬೇಕು. ಅವಾಗ ಏನಾಗುತ್ತೆ ಅವನಿಗೆ, ಅವ ಪೂರ್ಣ ಸುಖ ಅನುಭವ. ಭೋಜನ ಇಲ್ಲಿ ಆನಂದದಾಯಕ, ಅದು ಆನಂದದಾಯಕ. ಈ ದೇಹ ಸೂಟು ಪ್ಯಾಟ್ ಹಾಕಿ ಊಟ ಮಾಡಿದ್ರೆ ಬಡಿಸಲ್ಲ ಅಂತ ಹೇಳ್ತಾರಲ್ಲ ಆ ಟೈಪ್, ಇವು ಹಾಕೊಳ್ಳೋದ್ರೆ ಬಡಿಸಲ್ಲ ಅಂತಾರೆ. ಇವತ್ತು ಹಾಕೊಳ್ಳೋದ್ರೆ ಬಡಿಸೋದಿಲ್ಲ, ಅದು ಉಪಯೋಗ ಇಲ್ಲ, ಮಡಿ ಆಗಬೇಕು. ಅದಕ್ಕೆ ಆನಂದ ಅಂಬೋದಕ್ಕೆ ಇವೆಲ್ಲ ದೇಹಗಳು ಬಿಡ್ತಾ ಹೋಗ್ಬೇಕು. ಮೊದಲು ಇದು ಹೊರಗಿನ ದೇಹ, ಪಾಂಚಭೌತಿಕ ದೇಹ, ಆಮೇಲೆ ಅನಿರುದ್ಧ ದೇಹ, ಆಮೇಲೆ ಮಧ್ಯ ಲಿಂಗ ದೇಹ, ಆಮೇಲೆ ಸ್ವರೂಪ ದೇಹ. ಮೂರು ದೇಹ ಬಿಡಬೇಕು ಅವರು, ಕೊನೆಯದು ಸ್ವರೂಪ ದೇಹ ಮಾತ್ರ ಉಳ್ಕೊಳ್ಳೋದು. ಅದಕ್ಕೆ ನಿಯಾಮಕ ಯಾರು ಅಂದರೆ ನಾರಾಯಣ. ಕಶ್ಯ ವಿಶ್ರಂಸ ಮಾನಸ್ಯ, ದೇಹ ಎಲ್ಲ ಹೋದ ಮೇಲೆ ನಿಯಾಮಕನ ಉಳಿತಕ್ಕಂಥ ನಾರಾಯಣ ಮಾತ್ರವೇ. ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ ಏತೌ ಉಪಾಶ್ರಿತೌ. ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಪ್ರಾಣದೇನಿಂದ ಬದುಕಿದ್ದೇವಲ್ಲ ಅಂತ ಕೇಳಿದರೆ, ಸಾಮಾನ್ಯ ಪ್ರಾಣ ಬದುಕಿದ್ದೇವೆ ಹೌದು, ಅಲ್ಟಿಮೇಟ್ ಅವರಲ್ಲ ಮತ್ತೆ. ಅದಕ್ಕೆ ಪ್ರಾಣನಿಗೂ ಪ್ರಾಣ ನಾರಾಯಣ ಇದ್ದ. ತಲಕಾರು ಬಷತ್ ಬಂತು, ಪ್ರಾಣಸ್ಯ ಪ್ರಾಣ ಯಾರು ಅಂತ ಕೇಳಿದರು, ನಾರಾಯಣ ಅಂತ ಹೇಳಿದರು. ಅದೇ ಉತ್ತರ ಈಗ. ಅದೇ ಪ್ರಾಣದೇವರು ಜೀವೋತ್ತಮರೇ ಹೊರತು ಏನಲ್ಲ, ಅವರು ಸರ್ವೋತ್ತಮರಲ್ಲ. ಆ ಮಾತಿಗೆ ಇಲ್ಲಿ ಬಂದಿದೆ. ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣತು ಜೀವಂತಿ ಯಸ್ಮಿನ್ ಏತೌ ಉಪಾಶ್ರಿತೌ. ಪ್ರಾಣನಿಂದನೂ ಜೀವ ಬದುಕಿಲ್ಲ, ಅಪಾನಿನಿಂದನೂ ಬದುಕಿಲ್ಲ. ಯಾರಿಂದ ಬದುಕಿದ್ದ? ಇತರೆ ಇನ್ನೊಬ್ಬ ಪ್ರಾಣ ಇದ್ದಾನೆ, ಇನ್ನೊಬ್ಬ ಅಪಾನ ಇದ್ದಾನೆ. ಯಾರಾತ? ಯಸ್ಮಿನ್ ಏತೌ ಉಪಾಶ್ರಿತೌ. ಈ ಪ್ರಾಣ ಈ ಅಪಾನ ಯಾರು ಯಾರನ್ನು ಅವಲಂಬಿಸಿ ಬದುಕಿದ್ದಾರಲ್ಲ, ಅವರಿಂದ ಎಲ್ಲರೂ ಬದುಕಿದ್ದಾರೆ. ಈಶಾವಾಸ್ಯ ವಿಧಂ ಸರ್ವ. ಸೊ ಎಲ್ಲಿಗೆ ಹೋಗ್ಬೇಕು ನಾವು? ಫಸ್ಟು ದೇಹದಕ್ಕೆ ಇಂದ್ರಿಯಗಳಿಗೆ ಬರಬೇಕು, ಇಂದ್ರಿಯಗಳಿಂದ ಮನಸ್ಸಿಗೆ ಹೋಗಬೇಕು, ಮನಸ್ಸಿನಿಂದ ಪ್ರಾಣಕ್ಕೆ ಹೋಗಬೇಕು, ಪ್ರಾಣದಿಂದ ನಾರಾಯಣನಿಗೆ ಹೋಗಬೇಕು. ಫೈನಲ್ ವೈರ್ ತೆಗೆದ ಮೇಲೆ ಬರೀ ಇನ್ಸುಲೇಷನ್ ಅಷ್ಟೇ, ಏನೂ ಇಲ್ಲ. ಆಮೇಲೆ ತೆಗೆದ ವೈರ್ ತೆಗೆದ, ಆಮೇಲೆ ಕರೆಂಟ್ ಒಳಗಡೆ. ಅರ್ಥ ಆಯ್ತಾ? ಬರೀ ಮೇಲೆ ಇನ್ಸುಲೇಷನ್ನು ಇದಲ್ಲ, ಏನಲ್ಲ, ಅದು ಕರೆಂಟ್ ಅಲ್ಲ. ಬರೀ ವೈರು ಕರೆಂಟ್ ಅಲ್ಲ, ಒಳಗೆ ಆದಿದೆ. ಈಗ ಕರೆಂಟ್ ಅಲ್ಲಿ ಬರುತ್ತೆ ಅಷ್ಟೇ ಹೊರತು ಅದು ನಿಜವಾಗಲೂ ಕೂಡ ಕರೆಂಟೇ ಬೇರೆ. ಸೊ ಪರಮಾತ್ಮ ಅದರಲ್ಲೇ ಇದ್ದಾನೆ ಹೊರತು ಇದರಿಂದ ಆಗಲಿಲ್ಲ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾಳೆ ನೋಡೋಣ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತ.